ಸರ್ವತ್ರಖಿಲಸಚ್ಛಕ್ತಿ ಸ್ವತಂತ್ರೋ ಅಶೇಷದರ್ಶನ ನಿತ್ಯಾತಾದೃಶಚಿತ್ತೇತ್ಯಯಂತ ಇಷ್ಟೋ ನೋ ರಮಾಪತಿ. ವಿಶ್ವೋತ್ಪತ್ತಿ ಸ್ಥಿತಿಧ್ವಂಸಕಾರಣ ರಮಣ ಶ್ರಿಯ ಅಭಿವಂದ್ಯ ಯಥಾಬೋಧಂ ತತ್ವೋದ್ಯೋತಂ ವಿರುಣ್ಮಹೆ. ಇದರಲ್ಲಿ ಮಿಥ್ಯಾತ್ವ ಹೇಳ್ತಕ್ಕಂಥ ಮೂರು ಹೇತುಗಳು, ಒಂದು ದೃಶ್ಯತ್ವಾತ್, ಜಡತ್ವಾತ್, ಪರಿಚ್ಛಿನ್ನತ್ವಾತ್. ದೃಶ್ಯತ್ವ ಹೇತು ಅನೈಕಾಂತಿಕ, ಜಡತ್ವ ಹೇತು ಅನೈಕಾಂತಿಕ ಅಂತ ಹೇಳಿದರು. ಅನೈಕಾಂತಿಕ ಅಂದ್ರೇನು? ಜಗತ್ತಿನಲ್ಲೂ ಇದೆ, ಬ್ರಹ್ಮನಲ್ಲೂ ಇದೆ. ಆತ್ಮ ದೃಶ್ಯ, ಆದ್ದರಿಂದ ಅವನು ಮಿಥ್ಯ ಆಗಬೇಕಾಗುತ್ತೆ. ಆತ್ಮ ಜಡ, ಆದ್ದರಿಂದ ಅವನು ಮಿಥ್ಯ ಆಗಬೇಕಾಗುತ್ತೆ. ಜಡತ್ವ ಹೇಗೆ ಅಂತ ಪ್ರಶ್ನೆ ಮಾಡಿ, ಆತ್ಮ ಅಂತ ಕರಿತೀವಿ ಜಡ ಹಾಗಾಗುತ್ತೆ ಅಂತ ಕೇಳಿದರೆ, ಪ್ರಕಾಶ ಇದ್ದರೆ ಆತ್ಮ, ಅದು ಸ್ವಪ್ರಕಾಶ ಇಲ್ಲ, ಗುಣಗಳೇ ಇಲ್ಲ, ಮತ್ತು ವಿಶೇಷ ನಿರ್ವಿಶೇಷತ್ವ ಹಾನಿಯಾಗುತ್ತೆ. ಆಮೇಲೆ ಪರಪ್ರಕಾಶ ಇಲ್ಲ, ಪರವಸ್ತುಗಳೇ ಇಲ್ಲ, ಅದ್ಮೇಲೆ ಅದು ಜಡವೇ ಹೊರತು ಇನ್ನೇನು ಆಗಲಿಲ್ಲ ಅಂತ ಹೇಳಿದರು. ಆಮೇಲೆ ಇಲ್ಲ ಇಲ್ಲ, ಬ್ರಹ್ಮಜ್ಞಾನದಿಂದ ನಮಗೆ ಅಜ್ಞಾನ ನಿವೃತ್ತಿ ಆಗುತ್ತೆ ಅಂತ ಕೇಳಿದರೆ, ಬ್ರಹ್ಮಜ್ಞಾನ ಬಂದರೆ ಅಜ್ಞಾನ ನಿವೃತ್ತಿ. ಬ್ರಹ್ಮಜ್ಞಾನ ಬರಬೇಕಾದ್ರೆ ಬ್ರಹ್ಮ ಏನಾಗಬೇಕು? ಜ್ಞಾನಕ್ಕೆ ವಿಷಯ ಆಗಬೇಕು. ವಿಷಯ ಆಗೋ ಸಂಭವ ಇಲ್ಲ, ಆದ್ದರಿಂದ ವಿಷಯತ್ವ ಬಂದ ತಕ್ಷಣ ಅವನೇನಾಗ್ತಾನೆ? ದೃಶ್ಯನಾಗಿಬಿಡ್ತಾನೆ. ದೃಶ್ಯನಾದ ತಕ್ಷಣ ಮಿಥ್ಯ ಆಗಿಬಿಡ್ತಾನೆ. ಈಗ ಜಡತ್ವ ಎಲ್ಲ ಹೇತುವನ್ನು ಕೂಡ ಖಂಡನೆ ಮಾಡ್ತಾ ಇದ್ದಾರೆ. ಮಿಥ್ಯಾಭೂತಂ ಸ್ವವಿಷಯತ್ವಮ್ಮೆ ಕರ್ತೃಕರ್ಮ ವಿರೋಧಾತ್ ತೈಹಿ ನ ಅಂಗೀಕ್ರಿಯತೆ. ಇನ್ನು ಬ್ರಹ್ಮನ ತನ್ನನ್ನೇ ತಾನೇ ತಿಳಿತಾನೆ ಅಂತ ಹೇಳೋದಕ್ಕೆ ಇನ್ನೊಂದು ದೊಡ್ಡ ಸಮಸ್ಯೆ ಅವರಿಗಿದೆ. ಏನದು? ಕರ್ತೃಕರ್ಮ ವಿರೋಧ. ತಾನೇ ಕರ್ತೃ, ತಾನೇ ಕರ್ಮ ಆಗೋದು ಸಾಧ್ಯ ಇಲ್ಲ. ಅದರಿಂದಾಗಿನೇ ದೇವದತ್ತ ಇನ್ನೊಬ್ಬನು ತಿಳಿತಾನೆ ಅಂದರೆ ಸರಿ, ದೇವದತ್ತ ತನ್ನನ್ನೇ ಹಾಗೆ ತಿಳಿತಾನೆ ಅನ್ನೋ ಒಂದು ವಾದ. ಕರ್ತೃಕರ್ಮ ವಿರೋಧ, ಆ್ಯಕ್ಚುಲಿ ವಿರೋಧ ಅಲ್ಲ ಅದು, ಅವ್ರ ಪ್ರಕಾರ ವಿರೋಧ. ಆದ್ದರಿಂದ ಪರನ್ಯಾಯೇಶ್ಚ ದೂಷಣ, ಪರಪಕ್ಷದವರು ಏನು ಒಪ್ಪಿರ್ತಾರೆ ಆ ನ್ಯಾಯದಿಂದನೇ ಸೋಲಿಸಬೇಕು. ಆದ್ದರಿಂದ ಉತ್ತರವನ್ನು ಕೊಟ್ಟು ಆತ್ಮಪ್ರಕಾಶಸ್ಯ ಇತಿ ಶೇಷ. ಅದಾಯಿತು. ಮಾಭೂತ್ ಆತ್ಮಪ್ರಕಾಶ ಸ್ವವಿಷಯ ಪರವಿಷಯಷ್ಟು ಭವಿಷ್ಯತಿ. ಪರವಿಷಯ ಆಗುತ್ತೆ ಅಂತ ಕೇಳಿದರೆ ಪರವಿಷಯ ಎಲ್ಲಿದೆ? ಒಪ್ಪಿದೆ, ಅನಿರ್ವಚನೀಯ ಪರವಿಷಯ ಒಪ್ಪಿಕೊಂಡಿದ್ದೇನೆ ಅಂತ ಕೇಳಿದರೆ ಸಾಧ್ಯ ಇಲ್ಲ. ಯಾಕೆ? ಮಿಥ್ಯಾಭೂತಂ ಪರವಿಷಯತ್ವ ಅನಿರ್ವಚನೀಯ ನಿರಾಸಾದೇವ ನಿರಸ್ತಂ. ಅನಿರ್ವಚನೀಯ ಒಪ್ಪಿಕೊಂಡು ಸಾಧ್ಯ ಇಲ್ಲ ಅಂತ ಹೇಳಿದ್ದೇವೆ ಈಗಾಗಲೇ. ಯಾಕೆ? ಸರ್ವತ್ರ ಅಪ್ರಸಿದ್ಧೇಶ್ಚ ಅನಿರ್ವಚನೀಯ ಅನ್ನೋ ಪದ ಎಲ್ಲಿ ಯಾವ ಪ್ರಮಾಣಕ್ಕೂ ಕೂಡ ಎಲ್ಲೂ ಕೂಡ ಏನಾಗಿಲ್ಲ, ಅದು ಪ್ರಸಿದ್ಧವಾಗಿಲ್ಲ, ಯಾರ ತಿಳುವಳಿಕೆಗೂ ಬಂದಿಲ್ಲ. ಆದ್ದರಿಂದ ಅದು ಸುಳ್ಳು ಹೇಳಬಾರದು ಅಂತ ಹೇಳಿ. ನನು ಮಾಭೂತ್ ಆತ್ಮಪ್ರಕಾಶ ಸ್ವವಿಷಯ ವಾಚಭೂತ್ ಪರವಿಷಯ ನಿರ್ವಿಷಯವಯಂ ಖಿನ್ನಸ್ಯಾದಿತಿ ತೃತೀಯಂ ಪಕ್ಷಂ ನಿರಾಕರೋತ್. ಆಗಲಿ ಬಿಡಿ, ಸ್ವವಿಷಯನೂ ಬೇಡ, ಪರವಿಷಯನೂ ಬೇಡ, ಪ್ರಕಾಶ ಇರುತ್ತೆ ಅಂತ ಯಾತಕ್ಕೆ ಹೇಳಬಾರದು ಅಂದರೆ, ವಿಷಯವರ್ಜಿತ ಪ್ರಕಾಶ ಇವ ನ ಭವತಿ ಘಟವತ್. ವಿಷಯವೇ ಇಲ್ಲ, ಪರವಿಷಯವೂ ಇಲ್ಲ, ಸ್ವವಿಷಯವೂ ಇಲ್ಲ, ಅಂದಮೇಲೆ ವಿಷಯವೇ ಇಲ್ಲ ಅಂತಾದಮೇಲೆ ಪ್ರಕಾಶ ಇವ ನ ಭವತಿ ಘಟವತ್. ಘಟಕ್ಕೆ ಜ್ಞಾನ ಅಂದರೆ ಯಾರು ನಗುತ್ತಾರೆ? ಯಾಕೆ? ಅದು ಸ್ವಪ್ರಕಾಶನೂ ಅಲ್ಲ, ಪರಪ್ರಕಾಶನೂ ಅಲ್ಲ. ನಿಮ್ಮ ಆತ್ಮ ಎಂಥವನಾಗ್ತಾನೆ? ಸ್ವಪ್ರಕಾಶನೋ ಪರಪ್ರಕಾಶನೋ ಅಲ್ಲ. ಆದ್ದರಿಂದಾಗಿನೇ ಅದು ಆ ಹೆಸರಿಗೆ ಅವನು ಚೇತನ ಅಂತ ಕರೆದಾಗೈತೆ ಹೊರತು ನಿಜವಾಗಲೂ ಅವನೇನಾಗಲಿಲ್ಲ, ಜಡದಿಂದ ಭಿನ್ನನಾಗಲಿಲ್ಲ. ಸೊ ಜಡತ್ವ ಬಂತು. ಜಡತ್ವ ಬಂದ ತಕ್ಷಣ ನಿಮ್ಮ ಯುಕ್ತಿ ಏನಿದೆ? ಜಡತ್ವ ಬಂದ ತಕ್ಷಣ ಏನಾಗಬೇಕದು? ಮಿಥ್ಯ ಆಗಬೇಕು. ಆದ್ದರಿಂದ ಸರಿಯಲ್ಲ ಅಂತ ಹೇಳಿದ್ರು. ವಿಷಯವರ್ಜಿತ ಪ್ರಕಾಶ ಏ ವನಭವತಿ ಘಟವತ್. ಆತ್ಮಾನ ಪ್ರಕಾಶ ಪ್ರಕಾಶ್ಯ ಶೂನ್ಯತ್ವಾತ್ ಘಟವತ್. ಪ್ರಕಾಶ್ಯ ಶೂನ್ಯತ್ವಾತ್ ಪ್ರಕಾಶಿಸಲ್ಪಡಬೇಕಾದ ವಸ್ತುವೇ ಇಲ್ಲ ಅಂದಮೇಲೆ ಪ್ರಕಾಶ ಇದೆ ಅಂದರೂ ಅಷ್ಟೇ ಇದೆ. ಅವನು ಭಾರಿ ಬುದ್ಧಿವಂತ ಒಂದು ವಿಷಯನೂ ಗೊತ್ತಿಲ್ಲ ಅಂದಾಗ ಹೇಳೋದಕ್ಕೆ ಒಂದು ವಿಷಯನೂ ಇಲ್ಲ ಅಂದರೆ ಬುದ್ಧಿ ತಗೊಂಡು ಮಾಡೋದಾದ್ರೇನು? ಅನ್ಯಥ ಘಟೋಪಿ ಪ್ರಕಾಶಸ್ಯಾದಿತಿ ಜಡತ್ವ ಸಿದ್ಧಿ. ಇಲ್ಲ ಇಲ್ಲ, ಸ್ವವಿಷಯನೂ ಇಲ್ಲ, ಪರವಿಷಯನೂ ಇಲ್ಲ, ಆದರೂ ನಾನು ಅದನ್ನು ಆತ್ಮ ಅಂತ ಕರಿತೇನೆ ಅಂದರೆ ಘಟನೂ ಆತ್ಮ ಅಂತ ಕರಿ ಆಗಿದೆ. ಯಾಕೆ? ಅದಕ್ಕೂ ಸ್ವವಿಷಯನೂ ಇಲ್ಲ, ಪರವಿಷಯನೂ ಇಲ್ಲ. ಆದ್ದರಿಂದ ನಾನು ವಿಷಯ ಶೂನ್ಯಸ್ಯ ಘಟಸ್ಯ ಪ್ರಕಾಶತ್ವ ಅಭಾವೇಪಿ ಆತ್ಮ ವಿಷಯವರ್ಜಿತ ಪ್ರಕಾಶೋ ವಸ್ತು ಕೋ ದೋಷ ನಹಿ ಸರ್ವೈಹಿ ಭಾವೈಹಿ ಏಕವಿಧೈರ್ ಭಾವ್ಯಮಿತಿ ನಿಯಮೋ ಅಸ್ತಿ ಯಥಾ ಅನ್ಯೋ ಜ್ಞಾತ ಅನ್ಯಶ್ಚ ಜ್ಞೇಯ ಇತ್ಯನ್ಯತ್ರ ದರ್ಶನೇಪಿ ಆತ್ಮನ ಆತ್ಮನಿ ಐಕ್ಯಂ ಗೃಹ್ಯತೆ ತಥಾ ಇತಿ ಚೇತ್ ಸ್ಯಾದಪಿ ಏವಂ ಯದ್ದೇವಂ ಪ್ರಮಾಣಂ ಸ್ಯಾತ್. ಪ್ರಮಾಣ ಅಂತಾಗಿದೆ, ಪ್ರಮಾಣಂ ಸ್ಯಾತ್ ನ ಚೇದಸ್ತಿ ಇತ್ಯಾಹ ತತ್ ಪ್ರಮಾಣಾಭಾವ. ನೋಡಿ, ಎಲ್ಲ ವಸ್ತುಗಳು ಒಂದೇ ರೀತಿ ಇರಬೇಕು ಅಂತಿಲ್ಲ. ನಹಿ ಸರ್ವೈಹಿ ಭಾವೈಹಿ ಏಕವಿಧೈಹಿ ಭಾವ್ಯಮಿತಿ ನಿಯಮ ಅಸ್ತಿ. ಎಲ್ಲ ವಸ್ತುಗಳು ಒಂದೇ ರೀತಿ ಇರಬೇಕು ಅಂತಿಲ್ಲ. ಒಂದು ವಿಚಿತ್ರ ವಸ್ತು ಆತ್ಮ, ಪರವಸ್ತುನೂ ಇಲ್ಲ, ಸ್ವಪ್ರಕಾಶವೂ ಅಲ್ಲ, ಪರಪ್ರಕಾಶವೂ ಅಲ್ಲ, ಆದರೂ ಕೂಡ ಅದು ಆತ್ಮ ಅಂತ ಕರಿತೇನೆ ಅಂತ ಕೇಳಿದರೆ ಆಯಿತು, ಎಲ್ಲ ವಸ್ತುಗಳು ಒಂದೇ ರೀತಿ ಇರಬೇಕಾಗಿಲ್ಲ, ಒಪ್ಪೋಣ. ಆದರೆ ಇದೇ ಅಂತ ಪ್ರಮಾಣ ಕೊಟ್ಟರೆ ಒಪ್ಪಬಹುದು. ಇವತ್ತು ಉದಾಹರಣೆಗೆ, ದೇವರಂತೆ ಯಾರೂ ಇಲ್ಲ, ಆದರೂ ದೇವರಿದ್ದಾನೆ, ಅದಕ್ಕೆ ಪ್ರಮಾಣ ಇದೆ. ಶಾಸ್ತ್ರ ಯೋನಿತ್ವ ಪ್ರಮಾಣ ಇದೆ. ಇದಕ್ಕೇನು ಆಧಾರ ಇದೆ? ತತ್ ಪ್ರಮಾಣಾಭಾವ. ಅಂದರೆ ವಿಲಕ್ಷಣವಾದ ವಸ್ತು ಇರಬಾರ್ದನ್ನು ಹೇಳಕ್ಕೆ ಹೊರಟಿಲ್ಲ. ಅದು ಇದೆ ಅಂತ ಆಧಾರ ಕೊಡದೆ ಹೋದ ಮಾತ್ರ ಇರಬಹುದು ಅಂದ ಮಾತ್ರಕ್ಕೆ ಇದೆ ಅಂತ ಅರ್ಥ ಅಲ್ಲ. ಪ್ರಕಾಶತ್ವಶ್ಚೈವ ಅನುಮಾ ಅನುಪಪತ್ತೌ ಆತ್ಮನಃ ಸ್ವಪ್ರಕಾಶತ್ವಂ ಸುತರಾಂ ಪರೇಶಾಂ ಅಶಕ್ಯೋಪಪಾದನಂ ಮನ್ವಾನೋ ಭಗವಾನ್ ಆಚಾರ್ಯ ಅಸ್ವಪ್ರಕಾಶತ್ವಂ ಜಡತ್ವಂ ಇತಿ ಪರೋಕ್ತಮಿ ನಿರಾಕರ್ತುಂ ನಾ ಪೃಥಕ್ ಪ್ರಕ್ರಾಂತವಾನಿತಿ. ಅದಕ್ಕೆ ಸ್ವಪ್ರಕಾಶತ್ವಂ ಸುತರಾಂ ಪರೇಶಾಂ ಅಶಕ್ಯೋಪಾದನಂ ಇತಿ ಮನ್ವಾನೋ ಭಗವಾನ್ ಆಚಾರ್ಯ ಅಸ್ವಪ್ರಕಾಶತ್ವಂ ಜಡತ್ವಮಿತಿ ಪರೋಕ್ತಮಿ ನಿರಾಕರ್ತುಂ ನಾ ಪೃಥಕ್ ಪ್ರಕ್ರಾಂತವಾನಿತಿ. ಇನ್ನು ಅಸ್ವಪ್ರಕಾಶತ್ವ, ಸ್ವಪ್ರಕಾಶತ್ವ ಇಲ್ಲದಿರಬೇಕೇ ಜಡತ್ವ ಅಂತ ಹೇಳ್ತಾರೆ. ಇದು ಸ್ವಪ್ರಕಾಶತ್ವ ಆತ್ಮನಿಗೆ ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಹೇಗೂ ಹೇಳಿರೋದ್ರಿಂದ ಮತ್ತೆ ಅದನ್ನು ಹೇಳೋದಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರು. ಆ ಹೇತುನೂ ಮುಗೀತೀಗ ದೃಶ್ಯತ್ವ ಹೇತುನೂ ಮುಗೀತು, ಜಡತ್ವ ಹೇತುನೂ ಮುಗೀತು. ಇನ್ನೊಂದು ಹೇತು ಇದೆ, ಯಾವುದದು? ಪರಿಚ್ಛಿನ್ನತ್ವ ಅಂತ ಹೇಳಿದ್ದಾರೆ. ಪರಿಚ್ಛಿನ್ನ, ಪರಿಚ್ಛಿನ್ನ ಆಪೋಸಿಟ್ ಯಾವುದಕ್ಕೆ? ಅಪರಿಚ್ಛಿನ್ನ. ಅಪರಿಚ್ಛಿನ್ನ ಅಂದ್ರೆ ಏನು? ವ್ಯಾಪ್ತ ಅಂತ. ಅಪರಿಚ್ಛಿನ್ನ ಅಂದ್ರೆ ವ್ಯಾಪ್ತ. ಯಾವುದು ವ್ಯಾಪ್ತವಲ್ಲವೋ ಅದು ಸುಳ್ಳು ಅಂತ ಅವನ ಪ್ರಕಾರ. ನಮ್ಮ ಆತ್ಮ ವ್ಯಾಪ್ತ, ಅದಕ್ಕೋಸ್ಕರ ಅವನೇನಾಗ್ತಾನೆ? ಸುಳ್ಳು ಆಗೋದಿಲ್ಲ, ಮಿಥ್ಯ ಆಗೋದಿಲ್ಲ ಅವನು. ಜಡ ಜಗತ್ತೆಲ್ಲ ಏನಿದು? ಅತ್ಯಂತ ಬರೀ ಪರಿಚ್ಛಿನ್ನ. ದೇವ್ರ ಮುಂದೆ ಎಷ್ಟು ಪರಿಚ್ಛಿನ್ನ ಇದು? ಇಡೀ ಪರಮಾತ್ಮನ ವ್ಯಾಪ್ತಿಯ ಮುಂದೆ ಇಡೀ ಎಲ್ಲ ಬ್ರಹ್ಮಾಂಡ ಸೇರಿಸಿದ್ರು ಒಂದು ಡಾಟ್ ಆಗೋದಿಲ್ಲ, ಅಷ್ಟು ಚಿಕ್ಕದು. ದೇರ್ಫೋರ್ ಏನಿದೆ? ಪರಿಚ್ಛಿನ್ನ. ಪರಮಾತ್ಮ ಅಪರಿಚ್ಛಿನ್ನ, ಆಕಾಶ ಅಪರಿಚ್ಛಿನ್ನ, ಇದು ಪರಿಚ್ಛಿನ್ನ. ಈ ರೀತಿ ವಾದ ಮಾಡಿದಾಗ ಯಾವುದು ಪರಿಚ್ಛಿನ್ನವೋ ಅದು ಮಿಥ್ಯಾ ಅಂತ ವಾದ ಇಟ್ಕೊಂಡ ಅದು ಉತ್ತರ ಕೊಡ್ತಾರೆ. ಅಥ ಅಥ ನೆಕ್ಸ್ಟ್ ಅಂತ ಅರ್ಥ. ಅಥ ಪರಿಚ್ಛಿನ್ನತ್ವ ಹೇತುಮಪಿ ವಿಶೇಷತಃ ಪ್ರತ್ಯಾಚಿಖ್ಯಾಸು ತತ್ ಕಿಂ ದೇಶತಃ ಕಿಂ ವಾ ಕಾಲತಃ ಅಥವಾ ವಸ್ತುತಃ ಇತಿ ವಿಕಲ್ಪಂ ಹೃದಿ ನಿಧಾಯ ಆದ್ಯ ದ್ವಿತೀಯೌ ನಿರಾಕರೋತಿ. ಈಗ ಪರಿಚ್ಛಿನ್ನತ್ವ ಅಂಬುದು ಮೂರು ವಿಧ ಇರಬಹುದು. ಒಂದು ದೇಶತಃ ಪರಿಚ್ಛಿನ್ನ. ದೇಶತಃ ಪರಿಚ್ಛಿನ್ನ ಅಂದ್ರೆ ಏನು ಅರ್ಥ ಮಾಡ್ಕೋದು? ದೇಶತಃ ಪರಿಚ್ಛಿನ್ನ ಅಂದ್ರೆ ಏನು? ಅಂದ್ರೆ ಎಲ್ಲಾ ದೇಶದಲ್ಲೂ ಇರೋದಿಲ್ಲ ಅಂತ. ಒಂದು ಏಕದೇಶದಲ್ಲಿ ಮಾತ್ರ ಇತ್ತು, ಅನ್ಯ ದೇಶದಲ್ಲಿ ಇಲ್ಲದೆ ಹೋದ್ರೆ ದೇಶತಃ ಪರಿಚ್ಛಿನ್ನ. ಇನ್ನು ಕಾಲತಃ ಪರಿಚ್ಛಿನ್ನ ಅಂದ್ರೆ ಏನು? ಒಂದು ಕಾಲಕ್ಕಿಂತ ಮತ್ತೊಂದು ಕಾಲಕ್ಕಿಲ್ಲದೆ ಹೋದ್ರೆ ಅದೇನದು? ಅದು ಕಾಲತಃ ಪರಿಚ್ಛಿನ್ನ. ಇವತ್ತು ಜಗತ್ತು ಪಳೆಯ ಕಾಲದಲ್ಲಿ ಇರೋದಿಲ್ಲ, ಆದ್ರಿಂದ ಹಾಗೇನೇ ಕಾಲತಃ ಪರಿಚ್ಛಿನ್ನ. ಈಗಲೂ ಕೂಡ ಎಲ್ಲ ಸರ್ವತ್ರ ಇಲ್ಲ ಜಗತ್ತು, ಆದ್ರಿಂದ ದೇಶತಃ ಪರಿಚ್ಛಿನ್ನ. ಬ್ರಹ್ಮ ಆಗಲ್ಲ, ಅವರು ಸರ್ವ ಕಾಲದಲ್ಲೂ ಇದ್ದಾನೆ, ಸರ್ವ ದೇಶದಲ್ಲೂ ಇದ್ದಾನೆ. ಆದ್ರಿಂದ ಅವನೇನವನು? ಅಪರಿಚ್ಛಿನ್ನ. ದೇರ್ಫೋರ್ ಅವನೇನವನು? ಸತ್ಯವ. ಮಿಥ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮಿಥ್ಯ ಆಗುತ್ತೆ ಅಂತ ಹೇಳಿದ್ರೆ ನೋಡೋದಕ್ಕೆ ಹೇಗೆ ಕಾಣಿಸುತ್ತಿದ್ದೋ, ಉಳಿದ ಎರಡಕ್ಕಿಂತ ಬೆಟರ್ ಕಂಡ ಕಾಣಿಸು ಸ್ವಲ್ಪ, ಹೌದಲ್ಲ? ಆದರೆ ಏನಂತ ಹೇಳ್ತಾರೆ ಮುಂದೆ, ಅಲ್ಲಿ ಏನು ದೋಷ ಇದೆ ಹೇಳ್ತಾರೆ? ಆ ಜಗತ್ ಪರಿಚ್ಛಿನ್ನ ಅಂದ್ರೆ ಏನೀಗ ಹೇಳಿ ನೋಡೋಣ. ಪರಿಚ್ಛಿನ್ನ ಅಂದ್ರೆ ಏನು? ವ್ಯಾಪ್ತವಲ್ಲ. ಜಗತ್ ವ್ಯಾಪ್ತನೋ? ಅಲ್ಲ, ಜಗತ್ ವ್ಯಾಪ್ತ ಅಲ್ಲ. ದೇವರು ವ್ಯಾಪ್ತನೋ ಜಗತ್ ವ್ಯಾಪ್ತನೋ? ಈಶಾವ ಯತ್ಕಿಂಚ ಜಗತ್ಯಾಮ್ ಜಗತ್. ದೇವರಿಗೆ ಕಂಪೇರ್ ಮಾಡಿದಾಗ ಜಗತ್ತು ಸಣ್ಣದೋ ದೊಡ್ಡದೋ? ಭಾರಿ ಸಣ್ಣದು. ಆದ್ದರಿಂದಾಗೇನೆ ಪರಿಚ್ಛಿನ್ನ, ಪರಿಚ್ಛಿನ್ನವಾದದ್ದು ಸುಳ್ಳು. ದೇರ್ಫೋರ್ ಬ್ರಹ್ಮ ಅಪರಿಚ್ಛಿನ್ನ, ಅವನು ಸತ್ಯ ಅಂತ ಹೇಳಿದ. ಅದರಲ್ಲಿ ಮತ್ತೆ ಫಸ್ಟು ದೇಶತಾ ಪರಿಚ್ಛಿನ್ನತ್ವ, ಕಾಲತಃ ಪರಿಚ್ಛಿನ್ನತ್ವ ಅಥವಾ ವಸ್ತುತಃ ಪರಿಚ್ಛಿನ್ನತ್ವ ಅಂತ ಮೂರು ಮಾಡಿದ್ರು. ವಸ್ತುತಃ ಅಂದ್ರೆ ಗುಣತಃ ಅಂದ್ರೆ ಒಂದೇ. ಈಗ ದೇವರಿಗೆ ದೇಶತಃನೂ ಪರಿಚ್ಛಿನ್ನತ್ವ ಇಲ್ಲ, ಸರ್ವ ದೇಶದಲ್ಲೂ ಇದ್ದ. ಕಾಲತಃ ಪರಿಚ್ಛಿನ್ನತ್ವ ಎಲ್ಲ ಸರ್ವಕಾಲದಲ್ಲೂ ಇದ್ದಾರೆ. ಸರ್ವ ದೇಶೇಷು ಕಾಲೇಶು ಸಯೇಕ ಪರಮೇಶ್ವರ. ಸೊ ಎರಡೂ ಇಲ್ಲ. ಇನ್ನು ಗುಣತಃ ಅದು ಪರಿಚ್ಛಿನ್ನತ್ವ ಇಲ್ಲ. ಮಹಾಲಕ್ಷ್ಮಿಗೆ ದೇಶತಃ ಪರಿಚ್ಛಿನ್ನತ್ವ ಇಲ್ಲ, ಕಾಲತಃ ಪರಿಚ್ಛಿನ್ನತ್ವ ಇಲ್ಲ, ಆದ್ರೆ ಗುಣತಃ ಪರಿಚ್ಛಿನ್ನತ್ವ ಇದೆ. ಗೊತ್ತಾಯ್ತಾ? ಲಿಮಿಟೆಡ್. ಪರಿಚ್ಛಿನ್ನ ಅಂದ್ರೆ ಏನೀಗ? ಲಿಮಿಟೆಡ್ ಆಯ್ತಾ? ದೇವರು ಅನ್ಲಿಮಿಟೆಡ್. ಇವಳು ಗುಣವರು ಅನ್ಲಿಮಿಟೆಡ್ ಅದು ಗೊತ್ತೇ ಇದೆ ಅಂತ ಹೇಳಿದಾಗ ಅದು ಉತ್ತರ ಕೊಡ್ತಾರೆ. ಅದು ಹೇಳ್ತಾರೆ ಸರ್ ನೆಕ್ಸ್ಟ್. ಈಗ ದೇಶತಃ ಕಾಲತಃ ಪರಿಚ್ಛಿನ್ನತ್ವ ಪ್ರಕೃತಿ ಕಾಲಾದಿಷು ಅಭಾವಾತ್ ಭಾಗ ಸಿದ್ಧಂ. ಆಗ ಮೊದಲೇ ಪ್ರಶ್ನೆ ಹಾಕೊಂಡ. ಆಕಾಶ ಎಂಬುದೇನಲ್ಲ, ಆಕಾಶ ಎಂಬುದೇನದು? ಸರ್ವತ್ರ ಇದೆ. ದೇರ್ಫೋರ್ ಇಡೀ ಜಗತ್ ಸುಳ್ಳು ಅಂತ, ಆಕಾಶ ಸುಳ್ಳು ಅಂತ ಹೇಳಬೇಡ ನೀನು. ಆಕಾಶ ಸುಳ್ಳು ಅಂತ ಹೇಳಾಗಿಲ್ಲ. ಆಕಾಶ ಏನದು? ವ್ಯಾಪ್ತ. ಅದು ಆಕಾಶ ವ್ಯಾಪ್ತ, ಆದ್ರಿಂದಾಗಿ ಆಕಾಶ ಸುಳ್ಳಲ್ಲ. ಅದು ಒಂದು ಸುಳ್ಳಲ್ಲ ಅಂತ ಹೇಳಿದ್ರೆ ಹೋಯ್ತಲ್ಲ, ಅದು ಇನ್ನೊಂದು ಪ್ಲಸ್ ಸಮಥಿಂಗ್ ಅಂದ್ರೆ ಅದ್ವೈತ ಗಾನ್. ದೇರ್ಫೋರ್ ಆ ದೇಶ ಒಂದು ಒಪ್ಪಿಕೊಂಡ್ರೆ ಮುಗಿದು. ಇದನ್ನು ಕಾಲ, ಕಾಲ ಎಲ್ಲಾ ಕಾಲಕ್ಕೂ ಇದೆ. ಯಾತಕ್ಕೆ ಇಂಥ ಕಾಲದಲ್ಲಿ ಕಾಲ ಇರೋದಿಲ್ಲ ಅಂದ್ರೆ ಏನಾಯ್ತಾಗ? ಅಲ್ಲಿ ಕಾಲ ಇದೆ. ಇಂಥ ಕಾಲದಲ್ಲಿ ಕಾಲ ಇರೋದಿಲ್ಲ ಅಂತ ಹೇಳಿದ್ರೆ, ಅಥವಾ ಇಂಥ ಕಾಲದಲ್ಲಿ ಕಾಲ ಇದ್ದಿಲ್ಲ, ಹಿಂದಿದ್ದಿಲ್ಲ ಅಂತ ಹೇಳಾಗಿಲ್ಲ, ಆಗಲೂ ಇತ್ತು, ಮುಂದಿದ್ದಿಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಾಗಿಲ್ಲ, ಆಗಲೂ ಇರುತ್ತೆ. ದೇರ್ಫೋರ್ ಕಾಲ ಕೂಡ ಏನದು? ನಿತ್ಯ. ದೇರ್ ಅಪರಿಚ್ಛಿನ್ನ. ಕಾಲನೂ ಅಪರಿಚ್ಛಿನ್ನ, ದೇಶನೂ ಅಪರಿಚ್ಛಿನ್ನ, ಪ್ರಕೃತಿ ಇದೆ. ಯಾವ್ದನ್ನ? ಅದೇನು ಹೇಳ್ತು? ವಿವಕ್ಷ ಭೇದದಿಂದ ಹೇಳಿದ್ರು. ಒಟ್ಟು ಕಾಲ ತಗೊಂಡಾಗ ಏನದು? ನಿತ್ಯ. ಪಾರ್ಟ್ ವೈಸ್ ಏನದು? ಅನಿತ್ಯ. ಇವತ್ತು ನಿನ್ನೆ ಇವತ್ತಿಲ್ಲ, ನಿನ್ನೆ ಇವತ್ತು ನಾಳೆ ಇವತ್ತು ಬಂದಿಲ್ಲ. ಆದರೆ ಒಂದು ಕಾಲ ಯಾವಾಗಲಿದೆ? ಪ್ರವಾಹ ಅಂತ ಹೇಳಲಿಲ್ಲ, ಪ್ರವೃತ್ತಿ. ಇವತ್ತು ಗಂಗಾ ನದಿ ಸೇಮ್ ಅಲ್ಲ, ಆದರೆ ಏನಾಗ್ತಾ ಇದೆ, ಅದು ಹರಿತಾನೆ ಇದೆ. ಕಾಲ ಪ್ರವಾಹ ಅಂತ ನಾವು ಕರಿತೇವೆ, ಕಾಲ ಪ್ರವಾಹ ಅದರಿಂದಾಗಿನೇ ಅದು ನಿತ್ಯನೇ, ಅರ್ಥ ಆಯ್ತಾ? ಬಟ್ ಕಾಲಕ್ಕೆ ಇನ್ನೊಂದು ವೈಶಿಷ್ಟ್ಯ ಇದೆ, ಅದು ಭಾರಿ ಇಂಪಾರ್ಟೆಂಟ್ ಅಂದರೆ ಕಾಲ ವ್ಯಾಪ್ತ. ಹೇಗೆ ವ್ಯಾಪ್ತ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಇಲ್ಲಿ ಕಾಲ ಆಯ್ತಾ, ನಮ್ಮ ಪ್ರಕಾರ ಏನಿದು ಮೈನ್ಯೂಟ್ ಟೆಸ್ಟ್ ಪೋರ್ಷನ್ ಒಂದಿದೆ ಅಂತ ತಿಳ್ಕೊಬೋಣ. ಮೈನ್ಯೂಟ್ ಟೆಸ್ಟ್ ಪೋರ್ಷನ್ ಇದೆ. ಅದು ಇವತ್ತು ಉದಾಹರಣೆ, ಒಂದು ಚಿಕ್ಕ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ತೊಗೊಳ್ಳಿ, ಫ್ರಾಕ್ಷನ್ ಆಫ್ ಎ ತೊಗೊಂಡು ಕೂಡ, ಅದು ಸೆಕೆಂಡ್ ತೊಗೊಂಡಾಗಲೂ ಕೂಡ ಏನಾಗುತ್ತೆ, ಅದು ಎಲ್ಲ ಕಡೆ ಇದೆ. ಎಲ್ಲಿಂದ ಗೊತ್ತಾದ ಫ್ರಾಕ್ಷನ್ ಆಫ್ ಎ ಸೆಕೆಂಡ್? ಈಗ ಎಲ್ಲಿಂದ ಹೇಳಿ ನೋಡಂತೆ, ಇಡೀ ಜಗತ್ತಿನ ಎಲ್ಲ ಕಡೆ ಇದೆ, ವ್ಯಾಪ್ತಿ ಇದೆ. ಅದಕ್ಕೆ ಬ್ರಹ್ಮಲೋಕದವರು ಎಲ್ಲಿ ತೊಗೊಂಡ್ರೆ ವ್ಯಾಪ್ತಿ ಇದೆ. ಅದು ಮೈನ್ಯೂಟ್ ಟೆಸ್ಟ್ ಪೋರ್ಷನ್ ಇರಬಹುದು, ನಾವು ಜೀವ ಮೈನ್ಯೂಟ್ ಟೆಸ್ಟ್ ಎಲ್ಲ ಕಡೆ ಇಲ್ಲ. ಅವರು ಒಂದು ಕಡೆ ಇದ್ದಷ್ಟು ಕಾಲ ಆಗಲ್ಲ, ಈ ಒಂದು ಚಿಕ್ಕ ಕಾಲ ಆದ ಒಂದು ಕಾಲಕ್ಕೆ ಎಲ್ಲ ಕಡೆ ವ್ಯಾಪ್ತವಾಗಿಬಿಟ್ಟಿದೆ. ಸೊ ಆಗ ಏನಾಯ್ತದ, ಪ್ರಳಯ ಕಾಲದಲ್ಲೂ ಕಾಲ ಇದೆ, ಅದರಿಂದ ಇದ್ದಿದ್ದೇನೆ. ಆದ್ದರಿಂದ ಹಾಗೇನೆ ಕಾಲ ಬಂದು ವ್ಯಾಪ್ತ. ಸೊ ಒಟ್ಟಾಗಿ ಕಾಲ ಅನಾದಿ ನಿವತ್ತು ನಿತ್ಯ, ಒಟ್ಟಾಗಿ ಕಾಲ ಅನಾದಿ ನಿತ್ಯ, ಒಂದು ಏಕಕ್ಷಣ ಸರ್ವತ್ರ ವ್ಯಾಪ್ತ. ಅಂದಮೇಲೆ ಕಾಲ ಸೇರಿಸಾಗಿಲ್ಲ, ಪ್ರಕೃತಿ ಇದೆ. ಈಗ ಪ್ರಕೃತಿ ಎಲ್ಲ ದೇಶದಲ್ಲೂ ಇದೆ, ಅಂದರೆ ಅರ್ಥ ಏನೋ ಎಲ್ಲ ಕಾಲದಲ್ಲೂ ಉಂಟು. ಯಥಾ ಧಾತ ಯಥಾ ಪೂರ್ವಮಕ, ಅದಕ್ಕೆ ನಾಶ ಇಲ್ಲ, ಮೂಲಜಡ ಪ್ರಕೃತಿಗೆ ನಾಶ ಇಲ್ಲ, ಅದು ನಿತ್ಯ ಆಯ್ತಲ್ಲ ಮೂಲಜಡ ಪ್ರಕೃತಿ. ಅದಕ್ಕೆ ಪ್ರಕೃತಿ ಕಾಲಾದಿಷು ಅಭಾವಾತ್ ಭಾಗ ಸಿದ್ಧಂ, ಒಂದು ಭಾಗದಲ್ಲಿ ಇದೆ ಒಂದು ಭಾಗದಲ್ಲಿ ಇಲ್ಲ. ಯಾವುದು ಅಲ್ಲ, ಒಂದು ಭಾಗದಲ್ಲಿದೆ ಇನ್ನೊಂದು ಭಾಗದಲ್ಲಿ ಇಲ್ಲ ಅಂತ ಯಾವುದಕ್ಕೆ ಹೇಳಿದ್ರಿ? ಈಗ ಪ್ರಕೃತಿ ಕಾಲಾದಿಶು ಅಂತ ಹೇಳಿದ್ರು, ಏನದು? ಪರಿಚ್ಛಿನ್ನತ್ವ. ಪರಿಚ್ಛಿನ್ನತ್ವ ಒಂದು ಒಂದು ಕಡೆ ಇದೆ, ಒಂದು ಕಡೆ ಇಲ್ಲ. ಅಂದರೆ ಅಹಂಕಾರಾದಿಗಳಲ್ಲಿ ಇದೆ ಅಂತ ತಿಳ್ಕೊಬೋಣ, ಬೇರೆ ತತ್ವಗಳಲ್ಲಿ ಪಂಚಭೂತಗಳಲ್ಲಿ ಇರಬಹುದು, ಆದರೆ ಮೂಲ ಜನ ಪ್ರಕೃತಿಯಲ್ಲಿ ಇಲ್ಲ. ಅದು ಅಪರಿಚ್ಛಿನ್ನತ್ವ ಇದೆ. ಅದೇ ರೀತಿ ಕಾಲದಲ್ಲಿ ಅಪರಿಚ್ಛಿನ್ನತ್ವ ಇದೆ, ದೇಶದಲ್ಲಿ ಅಪರಿಚ್ಛಿನ್ನತ್ವ ಇದೆ. ದೇರ್ಫೋ ಅಲ್ಲೆಲ್ಲ ಅಪರಿಚ್ಛಿನ್ನತ್ವ ಬರಲಿಲ್ಲ. ಆದ್ದರಿಂದ ಭಾಗಶಃ ಅಸಿದ್ಧಂ ಭಾಗ ಸಿದ್ಧಂ, ಭಾಗಶಃ ಅಸಿದ್ಧಂ, ಒಂದು ಪಾರ್ಟಲ್ಲಿ ಇದೆ ಒಂದು ಪಾರ್ಟಲ್ಲಿ ಇಲ್ಲ. ಆದ್ದರಿಂದ ಆ ಮಟ್ಟಿಗೆ ಅವು ಸತ್ಯ ಅಂತ ಆಗಬೇಕಾಯ್ತಲ್ಲ ಅಂತ ಕೇಳಿದ್ರು. ಆಯಿತು, ಒಂದು ಭಾಗ ಇಟ್ಕೊಬೋಣ ನಾವು, ಒಂದು ಭಾಗ ಸತ್ಯ ಆದರೂ ಸಾಕಲ್ಲ ಕತೆ ಒಂದು. ಅದಕ್ಕೆ ಭಾಗ ಅಸಿದ್ಧ ಅಂತ ಕರೆದು. ಭಾಗ ಅಂದರೆ ಏನು? ಪಾರ್ಷಿಯಲ್. ಪಾರ್ಷಿಯಲ್ಲಾಗ ಸಿದ್ಧ ಪ್ರಕೃತಿ. ಆ ಎಲ್ಲಿ ಪ್ರಕೃತಿ? ಎಲ್ಲಿ? ದೇವರ ಹೃದಯದಲ್ಲಿದೆ, ನಾಶ ಆಗೋದಿಲ್ಲ ಅದು. ಪ್ರಕೃತಿ ನಾಶ ಆಗೋದೆ, ಅನಾದಿ ನಿತ್ಯ, ಸರ್ವ ಜಠರೇ ನಿಧಾಯ. ಎಲ್ಲಿದ್ರು ಪರಮಾತ್ಮ? ಎಲ್ಲಿದ್ರೂ ಇದ್ಮೇಲೆ ಬೋಧೋಯ್ತು, ಎಲ್ಲಾರು ಇರಲ್ಲ, ಇದೆ ಅಂದಮೇಲೆ ಇದೆ ಅಷ್ಟು. ಮೂಲ ಪ್ರಕೃತಿ ಇರಲೇಬೇಕು. ಪ್ರಕೃತಿ ಕಾಲ ಆಕಾಶಾದೀನಾಂ ಪಕ್ಷೈಕ ದೇಶಾನಾಂ ಸರ್ವಗತತ್ವಾತ್ ನಿತ್ಯತ್ವಾಚ್ಯ. ನೋಡಿ, ಪ್ರಕೃತಿ ಕಾಲ ಆಕಾಶಾದೀನಾಂ. ಆಚಾರ್ಯ ಪ್ರಕೃತಿ ಕಾಲಾದಿಶು ಅಂತ ಹೇಳಿದರು. ಆದಿಶಬ್ದದಲ್ಲಿ ಯಾವುದನ್ನು ತಗೋಬೇಕು? ಆಕಾಶ. ಪ್ರಕೃತಿ ಕಾಲ ಆಕಾಶಾದೀನಾಂ ಪಕ್ಷೈಕ ದೇಶಾನಾಂ. ಪಕ್ಷ ಅಂದ್ರೆ ಈಗ ಸರ್ವಂ ಮಿಥ್ಯ ಅಂತ ಹೇಳಿದಾಗ ಸರ್ವ ಪಕ್ಷ, ಈಗ ಅದರಲ್ಲಿ ಒಂದು ಭಾಗ ಇದು, ಅದು ಪಕ್ಷ ಏಕದೇಶ. ಪಕ್ಷ ಏಕದೇಶಾನಾಂ ಸರ್ವಗತತ್ವಾತ್ ನಿತ್ಯತ್ವಾಚ್ಯ ದೇಶತಃ ಕಾಲತೋವ ಪರಿಚ್ಛಿನ್ನತ್ವಂ ನಾಸ್ತಿ ಇತಿ ಭಾಗಸಿದ್ಧ ಭವತಿ. ಅಲ್ಲಿ ಪರಿಚ್ಛಿನ್ನತೆ ಅದು ಬರಲಿಲ್ಲ, ಆದ್ದರಿಂದ ಅಷ್ಟು ಸತ್ಯ ಅಂತ ಒಪ್ಪಬೇಕಾಗುತ್ತೇನೆ. ನಚ ಜಡತ್ವಾದಿನ ತಸ್ಯಾಪಿ ಪರಿಚ್ಛಿನ್ನತ್ವ ಸಿದ್ಧಿ. ನೋಡಿ, ಜಡ ಅಂದಮೇಲೆ ಪರಿಚ್ಛಿನ್ನ ಅಂತ ಹೇಳಿಬಿಡ್ತೇನೆ ಅಂತ ಹೇಳಿದ. ಯಾವುದು ಜಡವಾದ ಪರಿಚ್ಛಿನ್ನ ಒಂದು ವ್ಯಾಪ್ತಿ ಮಾಡಿಕೊಂಡ, ಯಾವುದು ಜಡವಾದ ಪರಿಚ್ಛಿನ್ನ, ಪರಿಚ್ಛಿನ್ನವಾದ ಮಿಥ್ಯ, ಬ್ರಹ್ಮನ ಬಿಟ್ಟು ಉಳಿದೆಲ್ಲ ಜಡ, ಆದ್ದರಿಂದ ಅದು ಪರಿಚ್ಛಿನ್ನ, ಆದ್ದರಿಂದ ಮಿಥ್ಯ ಅಂತ ಹೇಳ್ತೇನೆ ಅಂತ. ಅದಕ್ಕೆ ಹೇಳ್ತಾರೆ, ತಸ್ಯಾಪಿ ಪರಿಚ್ಛಿನ್ನ ಮುಕ್ತ ವಿಧಯ ಅನೇಕಾಂತ್ಯಾತ್ ಆಗಮ ವಿರೋಧಾಚ್ಯ. ಆಕಾಶ ಜಡವಾಗಿದ್ದರೂ ಕೂಡ ಪರಿಚ್ಛಿನ್ನ ಅಲ್ಲ, ಅವನಿಗೆ ಜಡತ್ವ ಎಲ್ಲಿ ಜಡತ್ವ ಇರುತ್ತೋ ಪರಿಚ್ಛಿನ್ನತ್ವ ಇರುತ್ತೆ ಅಂದ. ಆಕಾಶ ಜಡ, ಪರಿಚ್ಛಿನ್ನತ್ವ ಎಲ್ಲಿದೆ? ಎಲ್ಲಿ? ಪ್ರತ್ಯಕ್ಷ ವಿರುದ್ಧ ಹೇಳಾಗಿಲ್ಲ ಅದನ್ನು. ಕಾಲ ಎಂಬ ಜಡ, ಅದೇನದು? ಪರಿಚ್ಛಿನ್ನ, ಗೊತ್ತಾಯ್ತಾ? ಅದೇ ರೀತಿ ಇನ್ನೊಂದಿದೆ, ಯಾವುದು? ಪ್ರಕೃತಿ. ಅದು ಪರಿಚ್ಛಿನ್ನವಾದರೂ ಕೂಡ, ಜಡವಾಗಿದ್ದರೂ ಕೂಡ ಏನಲ್ಲ, ಅದು ಪರಿಚ್ಛಿನ್ನ ಅಲ್ಲ. ಆದ್ದರಿಂದ ನೀವು ಜಡತ್ವ ಇದ್ದುಕೊಳ್ತು ಪರಿಚ್ಛಿನ್ನತ್ವ ಅಂತ ಕರೆ ಆಗಿಲ್ಲ. ನಚ ಪ್ರಕೃತ್ಯಾದಿ ವ್ಯತಿರಿಕ್ತ ಶೈವ ಪಕ್ಷತ್ವ. ನೋಡಿ, ಹಾಗೆಲ್ಲ ಕೇಳಬೇಡಿ. ಪ್ರಕೃತ್ಯಾದಿಗಳನ್ನು ಬಿಟ್ಟು ಅಂತ ಹೇಳ್ತೇನೆ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ, ತನ್ನ ಮಿಥ್ಯಾತ್ವ ನಿರ್ನಿರ್ಬಂಧನ ಹಾಗಿದ್ರೆ ಮಿಥ್ಯ ಅಂತ ಆಗೋದು. ಹಾಗಿದ್ರೆ ಮಿಥ್ಯ ಅಂತ ಕರೀತಿ, ಕಾರಣ ಕೊಡೋದ್ರಿಂದ ಆಯಿತು. ಇದು ಎರಡು ಪ್ರಾಬ್ಲಮ್ ನಿನಗೆ. ದೇಶ ಕಾಲಾದಿಗಳನ್ನು ಬಿಟ್ಟು ಉಳಿದೆಡ ಪದಾರ್ಥಗಳು ಪರಿಚ್ಛಿನ್ನ, ಅದಕ್ಕೆ ಅವು ಮಿಥ್ಯ ಅಂತ ಹೇಳ್ತೀನಿ ಅಂದರೆ ಅವೊಂದು ಮಿಥ್ಯ ಅಂತ ಹೇಳಿದಾಗಲಿಲ್ಲ ನೀನು, ದೇರ್ಫೋರ್ ಅದ್ವೈತ ಹೋಯ್ತು. ಅಥವಾ ಅವನು ಮಿಥ್ಯ ಅಂತ ಹೇಳಿದ್ರೆ ಕಾರಣ ಕೊಟ್ಟಾಗಲಿಲ್ಲ ನೀನು. ಮಿಥ್ಯ ಕಾರಣ ಕೊಡಬೇಕಲ್ಲ, ಮಿಥ್ಯ ಅಂತ ಹೇಳ್ಬೇಕಾದ್ರೆ ಕಾರಣ ಕೊಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಿರ್ನಿಬಂಧನತ್ವ ಆಪತ್ತಿ. ನಿರ್ನಿಬಂಧನ ಅಂದ್ರೇನು? ವಿಥೌಟ್ ಎನಿ ರೀಸನ್ ಸುಳ್ಳು ಅಂತ ಹೇಳಿದಾಗಾಯ್ತು. ಯಾವ್ದಾದ್ರು ಕಾರಣ ಕೊಡಬೇಕು, ಎಕ್ಸ್ಪೇನ್ ಅಂತ ಹೇಳಿ ಶೋ ಕಾಸ್ ಅಂತ ಹೇಳ್ತಾರಲ್ಲ, ಹಾಗೆ ಕಾಸು ತೋರಿಸ್ಬೇಕು ನೀನೀಗ. ಅದು ಮಿಥ್ಯ ಅಂತ ಹೇಳ್ತಿ, ಪರಿಚ್ಛಿನ್ನ ಅಲ್ಲವು, ಯಾತಕ್ಕೆ ಮಿಥ್ಯ ಹೇಳಬೇಕೀಗ? ಯಾತ ಹಿಂದಿನ ಎತ್ತಗೆ ಹೋದ್ರೆ ಯಥ ಪ್ರಕಾರ ಪ್ರಾಬ್ಲಮ್ ಬಂತದೆ. ದೃಶ್ಯತ್ವಾದೇರ್ ದುಷ್ಟತ್ವ, ದೃಶ್ಯತ್ವ ಹೇತು ಕೊಡಾಗಿಲ್ಲ, ದುಷ್ಟ ಹೇತು. ಅದು ಆಗಮಾನಂಚ ನಿರಶಿಷ್ಯಮಾನತ್ವ. ಆಗಮ ಕೊಡ್ತೇನೆ, ಕೋಟ್ ಮಾಡ್ತೇನೆ ಅಂದರೆ ಆಗಮ ಕೋಟ್ ಮಾಡು, ಬೇರೆ ಅರ್ಥ ಹೇಳ್ತೀವಿ ಅದಕ್ಕೆ. ಆದರೆ ಅದು ಸರಿಯಲ್ಲ. ಬೇರೆ ಅರ್ಥ ಹೇಳಿದಾಗ ಅವನು ಒಪ್ಪದೆ ಹೋದ್ರೂ ಪರವಾಗಿಲ್ಲ ನಮಗೆ. ಅದಕ್ಕೆ ನಮ್ಮ ಪ್ರಕಾರ ಅರ್ಥ, ನಮ್ಮ ಪ್ರಕಾರ ಅರ್ಥ ಅದು ಏನಾಯ್ತು ಅಲ್ಲಿಗೆ ಈಗ ಅನೇಕಾಂತಿಕದ ಬಂತು ಅರ್ಥ ಆಯ್ತು ಈಗ ನೀನು ಹೇಳಿದ ಅಂತ ನಾವು ಒಪ್ಪಕ್ಕಂತಿಲ್ವಲ್ಲ ನಾವು ಹೇಳಿದ್ರೆ ನೀನು ಒಪ್ಪೋದು ಹೇಳಿದ್ರೆ ನಾವು ಒಪ್ಪೋದಿಲ್ಲ ಅದು ಆಗಮ ಇದ್ಬಿಟ್ಟು ಕೂಡ ಏನಾಯ್ತು ಡೌಟ್ಫುಲ್ ಆಗಮ ಒಂದೇ ಡೌಟ್ಫುಲ್ ಹೇತುನೋ ಒಂದೇ ಉಪಯೋಗ ಬರಲಿಲ್ಲ ದೊಡ್ಡ ಏನು ಕೊಡಕ್ಕೆ ಸಾಧ್ಯವಾಗಲಿಲ್ಲ ನಿನ್ನ ಕೈಗೆ ಉಕ್ತ ವಕ್ಷಮಾಣ ದೂಷಣಗಣ ನಿರಾ ಅನಿಸ್ತಾರ ಅಚ್ಚ ಆಗಿದೆ ನನಗೆ ವಾಕ್ಯ ಉಕ್ತ ವಕ್ಷಮಾಣ ದೂಷಣ ಗಣ ಅನಿಸ್ತಾರ ಅಚ್ಚ ಉಕ್ತ ಹಿಂದೆ ಹೇಳಿದ ವಕ್ಷಮಾಣ ಮುಂದೆ ಹೇಳುವ ದೂಷಣ ಗಣ ದೋಷಗಳ ಗುಂಪು ಅವನ್ನ ಅನಿಸ್ತಾರ ಅಚ್ಚ ಪರಿಹಾರ ಮಾಡ್ಕೊಳಕ್ ಆಗೋದಿಲ್ಲ ನಿನಗೆ ಹಿಂದೆ ಹೇಳೋ ದೋಷಗಳು ಮುಂದೆ ಹೇಳೋ ದೋಷಗಳು ಒಂದಲ್ಲ ಎರಡಲ್ಲ ಗುಂಪು ಅದ್ರಲ್ಲಿ ಒಂದಕ್ಕೂ ಉತ್ತರ ಕೊಡಕ್ ಬರೋದಿಲ್ಲ ಅಂದ್ಮೇಲೆ ಮತ್ತೆ ಹೇಗೆ ಒಪ್ಪಲಿಕ್ಕಾಗತ್ತೆ ಅಂತ ಹೇಳ್ತಾರೆ ತೃತೀಯ ನಿರಾಚಷ್ಟೇ ಇನ್ನೊಂದು ವಸ್ತುತಾ ಪರಿಚ್ಛಿನ್ನತ್ವ ಅಂತ ಹೇಳೋದಾದ್ರೆ ಅದು ಸರಿಯಲ್ಲ ವಸ್ತುತಾ ಪರಿಚ್ಛಿನ್ನತ್ವ ಆತ್ಮನೋ ಭೇದ ಅಂಗೀಕಾರಾದ ಅನೇಕಾಂತಿಕಂ ವಸ್ತುತಾ ಪರಿಚ್ಛಿನ್ನ ಅಂತ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅದು ಆಕ್ಚುಲಿ ಇದರಲ್ಲಿ ಬಂದೋಗಿದೆ ಸ್ವಲ್ಪ ವ್ಯತ್ಯಾಸ ತೋರಿಸ್ತಾರೆ ನೋಡೋದಕ್ಕೆ ಅದು ಸ್ವಲ್ಪ ಲಾಜಿಕಲ್ಲ ಮಾತಾಡ್ದೆ ಕಾಣುತ್ತೋ ಏನು ಅಂದರೆ ಬ್ರಹ್ಮ ಒಂದೇ ಸತ್ಯ ಉಳಿದೆಲ್ಲ ಸುಳ್ಳು ಬ್ರಹ್ಮನ ಜೊತೆ ಇನ್ನೊಂದು ಸತ್ಯ ಒಪ್ಪಿಕೊಂಡ್ರೆ ಏನಾಗುತ್ತೆ ಗೊತ್ತಾ ಅಂತಾನೋ ಏನಾಗುತ್ತೆ ಗೊತ್ತಾ ಬ್ರಹ್ಮನಿಗೆ ವ್ಯಾಪ್ತಿಗೆ ಧಕ್ಕೆ ಬಂದುಬಿಡುತ್ತೆ ಅರ್ಥ ಆಯ್ತಾ ಒಂದು ಸಿಂಗಲ್ ಡಬಲ್ ರೂಮ್ ಅಂತಷ್ಟು ಏನು ಮಾಡ್ತಾನೋ ಅವನೀಗ ಒಂಥರ ಸ್ವಾತಂತ್ರ್ಯ ಹೋಗಿಬಿಡುತ್ತೆ ಅವನಿಗೆ ಹೋಗ್ತಾನೆ ಇಬ್ಬರು ಶೇರ್ ಮಾಡ್ಕೊಂಡು ಹಾಸ್ಟೆಲ್ಗಳು ಏನು ಮಾಡ್ತಾರೆ ಮೂರಾ ಜನಕ್ಕೆ ಒಂದು ರೂಮ್ ಕೊಟ್ಬಿಡ್ತಾರೆ ಭಾರಿ ವಿ ಐ ಪಿ ಕೊಟ್ಟರು ಒನ್ ಪ್ಲಸ್ ಒನ್ ಇರುತ್ತೆ ಕೊನೆ ಪಕ್ಷ ಅವನೇನಾಗೋದಿಲ್ಲ ಆಗ ಪೂರ್ತಿ ಪ್ರವೇಶ ಸಿಗೋದಿಲ್ಲ ಸೊ ಜಗತ್ ಸತ್ಯ ಅಂತ ಒಪ್ಕೊಂಡ್ಬಿಟ್ರೆ ಬ್ರಹ್ಮನಿಗೆ ಏನಾಗೋದಿಲ್ಲ ಪ್ರವೇಶ ಇಲ್ದಾಗಿಬಿಡುತ್ತೆ ಅದು ಬ್ರಹ್ಮ ಏನು ಮಾಡ್ಬೇಕು ಈಗ ಅವನೊಬ್ಬನೇ ಎದ್ದುಬಿಟ್ರೆ ಏನಾಗುತ್ತಾಗ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಗ್ರೇಟ್ ಇಲ್ಲವ್ರು ಏನಾಗ್ತಾನೋ ಅವನು ಸ್ವಲ್ಪ ಇಕ್ಕಟ್ಟಾಗುತ್ತೆ ಬ್ರಹ್ಮನಿಗೆ ಇದೊಂದು ಓದಕ್ಕೆ ಏನು ಸತ್ಯದ ಇದರಲ್ಲೇ ಒಳ್ಳೆ ವಾದ ಅನಿಸುತ್ತೆ ಇದು ಇದಕ್ಕೆಲ್ಲ ಬೆಟರ್ ಇದು ಅದು ವಸ್ತುತ ಪರಿಚ್ಛಿನ್ನ ವಸ್ತುತ ಪರಿಚ್ಛಿನ್ನತ್ವ ಬ್ರಹ್ಮನಲ್ಲಿ ಇಲ್ಲ ಸರ್ವತ್ರ ವ್ಯಾಪ್ತ ನಮಗೇನಾಗುತ್ತೆ ಬ್ರಹ್ಮದ ಸೇರ್ಕೊಂಡ ತಕ್ಷಣ ನಮ್ಮ ವ್ಯಾಪ್ತಿ ಕಡಿಮೆ ಆಗಿಬಿಡುತ್ತೆ ಬ್ರಹ್ಮನ ದಬ್ಬಿಡಿ ತಳ್ಳಿಬಿಡ್ತಾರೆ ನಮ್ಮ ಫಸ್ಟ್ ಒಳ್ಳೆ ತಳ್ಳಿ ಹಾಕ್ಬಿಡ್ತಾರೆ ದೇರ್ ಫೋರ್ ಇದೆಲ್ಲ ಸುಳ್ಳು ಹೋದ್ಬಿಟ್ಟು ವಸ್ತುತ ಪರಿಚ್ಛಿನ್ನ ಅಂದರೆ ವಸ್ತು ಬೈ ಇಟ್ ಸೆಲ್ಫ್ ಲಿಮಿಟೆಡ್ ಆಗಿರೋದು ಆಕಾಶ ಆಗಿಲ್ಲದೆ ಇರಬಹುದು ಆದರೆ ಪ್ರಕೃತಿ ಮಾತ್ರ ಏನಾದ್ರು ಸರ್ವತ್ರ ವ್ಯಾಪ್ತ ಅಂತ ಕರೆಯೋದಿಲ್ಲ ಪ್ರಕೃತಿನ ನಾವು ದೇರ್ ಫೋರ್ ಏನಾದ್ರು ವಸ್ತುತ ಪರಿಚ್ಛಿನ್ನತ್ವ ಬಂತದಕ್ಕೆ ಸೊ ಪ್ರಕೃತಿ ಸೇರಿಸಬೇಡಿ ಅಂತ ಹೋಗ್ಬಿಟ್ಟು ಆಕಾಶ ಸೇರಿಸ್ಬೇಕಾಯ್ತಲ್ಲ ಹಾಗೆ ಆಕಾಶದಲ್ಲಿ ಬ್ರಹ್ಮ ಇರಬೇಕಲ್ಲ ಈ ಮತ್ತೆ ಅದನ್ನು ಹೇಳ್ತಾರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅದು ಉತ್ತರ ಕೊಡ್ತಾರೆ ಆಚಾರ್ಯರು ಅವನು ಹೇಳೋದು ತಪ್ಪು ಅಂತ ಹೇಳ್ತಾರೆ ವಸ್ತುತ ಪರಿಚ್ಛಿನ್ನತ್ವ ಆ ತೃತೀಯ ಪಕ್ಷ ಅಂದ್ರೆ ಅದೇ ಏನಂತ ಹೇಳಿದ್ರು ಮೂರಿದೆ ದೇಶತಃ ಕಾಲತಃ ವಸ್ತುತಃ ಅಂತ ಹೇಳಿದ್ರಲ್ಲ ಮೂರನೇದದು ವಸ್ತುತಃ ಪರಿಚ್ಛಿನ್ನತ್ವ ಆತ್ಮನೋಪಿ ಭೇದ ಅಂಗೀಕಾರಾದ ಅನೇಕಾಂತಿಕಂ ವಸ್ತುತಃ ಪರಿಚ್ಛಿನ್ನತ್ವ ವಸ್ತುವಂತರಾತ್ಮ ವಿವಚ್ಛೇದೋ ಭೇದ ಇತಿ ಯಾವ ವಸ್ತುತ ಪರಿಚ್ಛಿನ್ನ ಅಂದ್ರೆ ಏನು ಅಂದ್ರೆ ಇನ್ನೊಂದು ವಸ್ತುವಿನ ಜೊತೆ ಭಿನ್ನವಾಗಿರೋದು ಅಂತ ಅರ್ಥ ವಿಪಕ್ಷಭೂತಸ್ಯ ಆತ್ಮನಃ ತತ್ವವಾದಿನ ಭೇದೋ ಅಂಗೀಕ್ರಿಯತೆ ಇತಿ ಮಿಥ್ಯಾತ್ವೇ ಸಾಧ್ಯೆ ವಸ್ತುತಃ ಪರಿಚ್ಛಿನ್ನತ್ವ ಅನೇಕಾಂತಿಕಂ ಭವತಿ ಪರಿಚ್ಛಿನ್ನ ಇಂಥ ಪರಿಚ್ಛಿನ್ನತ್ವ ಅನೈಕಾಂತಿಕವಾಗ್ತಾ ಇದೆ ಹೇಗೆ ಅಂದರೆ ನಚ ಪ್ರತಿಯೋಗಿಭೂತ ಪ್ರಪಂಚಸ್ಯ ಮಿಥ್ಯಾತ್ವಾದ ಆತ್ಮನೋ ಭೇದಾನುಪತ್ತಿ ರೀತಿ ವಾಚ್ಯಂ ಪ್ರಪಂಚ ಮಿಥ್ಯಾತ್ವ ಸಿದ್ಧೋ ವಸ್ತುತಃ ಪರಿಚ್ಛಿನ್ನತ್ವ ಹೇತುತ್ವ ಸಿದ್ಧಿ ತತ್ಸಿದ್ಧವು ಚ ಪ್ರಪಂಚ ಮಿಥ್ಯಾತ್ವ ಸಿದ್ಧಿ ರೀತಿ ಇತರೇತರಾಶ್ರಯ ಪ್ರಸಂಗಾತ್ ಭೇದ ಮಿಥ್ಯಾತ್ವ ಅನುಮಾನಾದೀನಾಂಚ ಮುಕ್ತ ವಕ್ಷ್ಯಮಾಣ ದೋಷಗ್ರಸ್ತತ್ವ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೀವು ವಸ್ತುತಃ ಪರಿಚ್ಛಿನ್ನ ಅಂತ ಹೇಳೋದಾದರೆ ಬ್ರಹ್ಮನಿಗೆ ವಸ್ತುತ ಪರಿಚ್ಛಿನ್ನತ್ವ ಹೇಳಕ್ಕೆ ಪರಿಚ್ಛಿನ್ನ ಅಂತ ಹೇಳಬೇಕಾಗುತ್ತೆ ನಿಮ್ಮ ಪ್ರಕಾರ ಕೂಡ ಅವನು ಸುಳ್ಳಾಗ್ತಾನೆ ಯಾತಕ್ಕೆ ಅಂದರೆ ಜಗತ್ತು ಸುಳ್ಳಾಗಿದ್ದರೆ ಅವನು ಏನಾಗ್ತಿದ್ದ ವಸ್ತುತ ಅಪರಿಚ್ಛಿನ್ನ ಆಗ್ತಾ ಇದ್ದ ಜಗತ್ತು ಸುಳ್ಳಾಗಿದ್ರೆ ಬಟ್ ಜಗತ್ ಸುಳ್ಳು ಅಂತ ಹೇಳೋದಿಲ್ಲ ಇವರು ಏನಂತ ಹೇಳ್ತಾರೆ ಮಿಥ್ಯ ಅಂದ್ರೆ ಏನು ಸತ್ಯ ಅಲ್ಲ ಸುಳ್ಳು ಅಂತಾರೆ ಸತ್ಯ ಅಲ್ಲ ಸುಳ್ಳಲ್ಲ ಅಂತ ಹೇಳಿದ ಮೇಲೆ ಸತ್ಯ ಅಲ್ಲ ಸುಳ್ಳು ಅಂತ ಬ್ರಹ್ಮನಿಗೆ ಪ್ರಾಬ್ಲಮ್ ಬಂತ ಅದರಿಂದ ಅರ್ಥ ಆಯ್ತು ಯಾರು ಇರ್ತಾರೆ ಯಾವಾಗಲೂ ಇನ್ನೊಬ್ರು ಬರ್ಬೋದು ಅಂತ ಹೇಳ್ಬಿಟ್ಟು ಭಜಿತೆ ಭಜಿತೆ ಯಾರು ಒಂದ್ರು ಒಮ್ಮೆ ಕೊಟ್ಟಿರ್ತಾರೆ ಈಗ ಇನ್ನೊಬ್ರು ಯಾವಾಗಲಾರು ಬರ್ಬೋದು ಟೆನ್ಷನ್ ಯಾವಾಗಲೂ ಉಳ್ಕೊಂಡ್ಬಿಡ್ತಾರೆ ಯಾವಾಗ ಬರುತ್ತೋ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಏನು ಬಸ್ಸಲ್ಲಿ ಕೂತಿರ್ತಾರೆ ಸೀಟ್ ಗೊತ್ತಿಲ್ಲ ಇದು ಯಾರು ಕೂತಿದ್ದಾರೆ ಬಿಟ್ಟಿದ್ದಾರೆ ಕುಡಿದು ಸುಮ್ಮನೆ ನೋಡ್ತಾ ಇರ್ತಾರೆ ಆ ಕಡೆ ಯಾವ ಬರ್ತಾರೆ ಯಾರು ಬಂದು ಎದ್ದಿತ್ಕೊಳಕ್ ಹೋಗ್ತಾರೆ ಯಾರೇ ಬಂದು ಎದ್ದಿತ್ಕೊತಾರೆ ಅವ್ರು ಇರೋ ಬಂದು ಯಾವ್ದು ಎದ್ದಿತ್ಕೊತಾರೆ ಯಾಕಂದ್ರೆ ಶೂರ್ ಇಲ್ಲ ಅದು ರಿಸರ್ವೇಶನ್ ನಿಮ್ಮದೇ ಅಂತ ಹೇಳಾಗಿಲ್ಲ ಅಷ್ಟೇ ಕೂಡ ಇನ್ನೊಬ್ರು ಬಿಡಾಗಿಲ್ಲ ಸದಾ ಸತ್ ವಿಲಕ್ಷಣ ಅಂತ ಹೇಳಿದ್ರಿಂದ ಅದು ಸತ್ವ ಅಲ್ಲ ಅಸತ್ವ ಅಲ್ಲ ಅಸತ್ ಅಂದ್ರೆ ಪ್ರಾಬ್ಲಮ್ ಇಲ್ಲ ಹೂ ಅಂತ ಅನ್ನಾಗಿಲ್ಲ ಅವನು ಅಸತ್ ಅನ್ನಾಗಿಲ್ಲ ಯಾಕೆ ಭೌತರಾಗಿಬಿಡ್ತಾರೆ ಆ ಪ್ರಾಬ್ಲಮ್ ಕೂತಿದೆ ಅವನಿಗೆ ಭೌತರಾಗಿಲ್ಲ ಸೊ ಅಸತ್ ಅನ್ನಬೇಕಂತ ಮನಸ್ಸಲ್ಲಿ ಇದ್ರೂ ಅನ್ನಾಗಿಲ್ಲ ಅವನು ದೇರ್ಫೋರ್ ಸದಸತ್ ವಿಲಕ್ಷಣ ಅಂತ ಕರೆದ ಮೇಲೆ ಜಗತ್ತನ್ನ ಜಗ ಸತ್ತಂಶದ ಉಳ್ಕೊಂಡ್ಬಿಡ್ತಲ್ಲ ಅದರಲ್ಲಿ ನಿನ್ನ ಪ್ರಕಾರ ಆದ್ದರಿಂದ ಬ್ರಹ್ಮ ಏನಾಗ್ತಾನೆ ಅಲ್ಲಿಗೀಗ ಅವನಿಗೆ ಪ್ರಾಬ್ಲಮ್ ತಪ್ಪಿದ್ದಲ್ಲ ಬಂದೇ ಬರುತ್ತೆ ಆದ್ದರಿಂದ ಅವನಿಗೆ ಪರಿಚ್ಛಿನ್ನತ್ವ ಬಂತು ಇಷ್ಟೆಲ್ಲ ದೋಷಗಳು ಸೇರಿಕೊಡ್ತು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ ಮುಂದೆ ಹೇಳ್ತಾರೆ ಅದನ್ನು ಏನು ಅಂದರೆ ಭಾಳ ಇಂಪಾರ್ಟೆಂಟ್ ಏನಂದರೆ ಪರಮಾತ್ಮ ಸರ್ವತ್ರ ವ್ಯಾಪ್ತ ಪರಿಚ್ಛಿನ್ನನಲ್ಲ ವ್ಯಾಪ್ತ ವ್ಯಾಪ್ತತ್ವ ಇದೆ ಅವನಲ್ಲಿ ಇದ್ರೆ ಪರಿಸ್ಥಿತಿ ಸಗುಣ ಆಗಿಬಿಡ್ತಾನೆ ಅದು ಪ್ರಾಬ್ಲಮ್ ಇದೆ ಸಗುಣ ಆಗಬಾರ್ದು ಅವನು ಸೊ ಯಥಾಪರ ಎಲ್ಲಿ ಹೋದ ಅವನೀಗ ಸರ್ವಗತತ್ವ ಎಂಬುದು ಅವನು ಇಲ್ಲ ಅಂತ ಹೇಳಿದ ಮೇಲೆ ಸರ್ವಗತತ್ವ ಇಲ್ಲ ಅಂದರೆ ಆಪೋಸಿಟ್ ಏನು ಅದಕ್ಕೆ? ಪರಿಚ್ಛಿನ್ನತ್ವ ಬಂತಾಗಿದ್ರೆ ಸೊ ಬ್ರಹ್ಮ ಸುರುಳಾಗಲೇಬೇಕು ಅವ್ರಿಗೆ ಎಲ್ಲ ಆಗ ಹೌದು. ಆ ಪ್ರಾಬ್ಲಮ್ ಎಂದೆಂದು ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ನಿರ್ಗುಣ ಅಂತ ಒಪ್ಕೊಂಡಿದ್ದರಿಂದ ಹಾಂ ಹೇಳೇ ಹೇಳ್ತಾನೆ. ಅದಕ್ಕೆ ನಾವು ಹೇಳ್ತೇವೆ ಇದು ಎಲ್ಲ ದೋಷದ ಜೊತೆಗೆ ಅದಕ್ಕೆ ಹೇಳಿದ ಉಕ್ತ ವಕ್ಷಮಾಣ ದೋಷಗಣ ಅಂತ ಹೇಳಿದ್ರಿಂದ ಹಿಂದೆ ಹೇಳಿದ ದೋಷ ಕಾಮನ್ ಫ್ಯಾಕ್ಟರ್ ಹಾಗೆ ಕೂತಿದೆ, ಅದು ಗೊತ್ತಾಯ್ತಿಲ್ಲ ಕೂತಿದೆ ಪ್ಲಸ್ ಇವನೆಲ್ಲ ಹೇಳ್ತಿದ್ದೀವಿ ಅಂತ ಅರ್ಥ. ಆ ದೋಷ ಏನು ಮಾಡಿದ್ರೆ ಹೋಗೋದೇ ಇಲ್ಲ. ಅದು ನಿರ್ವಿಶೇಷ ಅಂತ ಯಾವ ಕರಿತಾನೆ ಬ್ರಹ್ಮನ ನಿರ್ಗುಣ ಅಂತ ಕರಿತಾನೆ. ಅವನಲ್ಲಿ ಏನೂ ಒಪ್ಪಿಕೊಳ್ಳಾಗಿಲ್ಲ. ದೃಶ್ಯತ್ವ ಹಿಡಿದು ಒಂದು ಗುಣ ಒಪ್ಕೊಂಡ್ರು ಕೂಡ ಒಂದು ಪ್ಲಸ್ ಒಂದು ಒಪ್ಪಿಕೊಂಡ್ರು ಒಂದು ಒಪ್ಕೊಂಡ್ರು ಕೂಡ ಏನಾಗುತ್ತೆ ಅವನಿಗೆ? ಅದ್ವೈತ ಹೋಗುತ್ತೆ. ಸೊ ಒಂದು ಗುಣ ಒಪ್ಕೊಂಡ್ರೆ ಏನಾಗುತ್ತೆ? ನಿರ್ವಿಶೇಷತ್ವ ಹೋಗುತ್ತೆ. ಸೊ ಇದು ಹೋಗಬಾರ್ದು, ಅದು ಇದು ಉಳಿಬೇಕು ಅದು ಉಳಿಬೇಕು ಅಂದ್ರೆ ಭಾರಿ ಕಷ್ಟ. ದೇರ್ಫೋರ್ ಅವನು ಪರಿಚ್ಛಿನ್ನ ಆಗಲೇಬೇಕಾಗತ್ತೆ. ಪರಿಚ್ಛೇದನ ಒಪ್ಕೊಳ್ಳಲ್ಲ ಅಂತ ಕೇಳಿದರೆ ಇಲ್ಲ, ವ್ಯಾಪ್ತನ ಆಗಬೇಕು ಪರಿಚ್ಛಿನ್ನ ಆಗಬೇಕು ಎರಡೂ ಅಲ್ಲ ಅಂತ ಹೇಳಿದ್ರೆ ನಾನು ಚೀಟಿ ಹಾಕ್ತಾನೆ ಅಷ್ಟೇ. ಅದು ಸತ್ಯ ಅಲ್ಲ, ಬ್ರಹ್ಮ ವ್ಯಾಪ್ತತ್ವ ಧಕ್ಕೆ ಬಂತು. ಈಗ ಎಲ್ಲ ದೃಷ್ಟಿಯಿಂದ ಪ್ರಾಬ್ಲಮ್. ಎಲ್ಲಿ ನೋಡಿದ್ರು ಕೂಡ ಏನಂತಾರೆ ಅದನ್ನ? ಅಥವಾ ಅಶೇಷ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶುಭೈ ಅನುವ್ಯಾಖ್ಯಾನ ಹೇಳ್ತಾರೆ. ಒಂದೆರಡು ದೋಷ ಇದ್ರೆ ಹೇಳ್ಬೋದು, ಎಷ್ಟು ದೋಷ ಇರ್ಲಿಕ್ಕೆ ಸಾಧ್ಯ ಇದೆ? ಅಷ್ಟು ದೋಷನೂ ಹೊಂದಿರೋದ್ರಿಂದ ಏನು ಸಾಧ್ಯ? ಈಗ ಒಂದಲ್ಲ ಇದು ಏನು ಶಾಂತಿಗಿಂತೆ ಮಾಡ್ಕೋಬೇಕು. ಒಂದು ದೋಷ ಏನು ಮಾಡ್ಬೋದು? ಶಾಂತಿಗಿಂತೆ ಮಾಡಿ ಮುಗಿಸಿಬಿಡ್ಬೋದು. ಗುಚ್ಚಾಪಟ್ಟಿ ದೋಷ ಇದ್ರೆ ಏನು ಮಾಡುತ್ತೆ? ಬ್ಯಾನ್ ಮಾಡೋಕ್ಕಾಗುತ್ತೆ. ಈಗ ಯಾವುದಲ್ಲ ಗ್ರಹ ದೋಷ ಇತ್ತು ಶಾಂತಿ ಸಗೋತ್ರಿಗೆ ಶಾಂತಿ ಮಾಡ್ಕೋತಾನೆ. ಮತ್ತೆ ಸಗೋತ್ರಿ ಶಾಂತಿ ಮಾಡ್ಕೊಳಕ್ಕೆ ಬರುತ್ತಾ? ಕೆಲವು ಶಾಂತಿ ಮಾಡ್ಕೊಳ್ಳೋದು ಅರ್ಥ ಇಲ್ಲ ನೋಡಿ. ಆ ರೀತಿ ಆಯ್ತು. ಅಡ್ಜಸ್ಟ್ ಮಾಡ್ಕೋಬೋದು, ಏನು ಬಣ್ಣ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು, ಸೀಟ್ ಹರಿದೋಗಿದೆ ಅಡ್ಜಸ್ಟ್ ಮಾಡ್ಕೋಬೋದು, ಇಂಜಿನ್ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾನೆ, ಟ್ಯೂಬ್ ಟೈರ ಇಲ್ಲ ಟ್ಯೂಬೇ ಇಲ್ಲ, ಆ ಥರ ಆಗುತ್ತೆ. ಇದು ಅಶೇಷ ದೋಷ ಇರ್ತದೆ ಅವ್ನು. ಹೇಗಾಗಿದೆ ಅಂದರೆ ಕಾರ್ ಇಲ್ಲ, ಇಂಜಿನ್ ಇಲ್ಲ, ಕಲರ್ ಇಲ್ಲ, ಅದಿಲ್ಲ, ಗಾಜು ಏನೇನೂ ಇಲ್ಲ, ಸ್ಟೆಪ್ನೇ ಇಲ್ಲ. ಅದ್ರ ಮೇಲೆ ಅವನು ವೈಕುಂಠಕ್ಕೆ ಹೋಗ್ರಿ, ಹೇಗೆ ಹೋಗ್ತಾನೆ? ಮತ್ತೆ ಸಾಧ್ಯನೇ ಇಲ್ಲ ಅಂತ ಹೇಳಬೇಕು. ಏತೇನ ಆತ್ಮತ್ವ ಹೇತುರಪಿ ಪರಾಸ್ತಃ ತತ್ಖಲು ಅದೃಶ್ಯತ್ವಂ ವಾ ಪ್ರಮಾತೃತ್ವಂ ವಾ ಪ್ರಕಾಶತ್ವಂ ವಾ ಸ್ವಪ್ರಕಾಶತ್ವಂ ವಾ ಅಪರಿಚ್ಛಿನ್ನತ್ವ ವಾ ವಕ್ತವ್ಯಂ. ನೋಡಿ, ಇದು ಯಾವ ತಂಟೆನೂ ಬೇಡ. ಒಂದು ಮಾತು ಹೇಳಿಬಿಡ್ತೇನೆ. ವಿಮತಂ ಬ್ರಹ್ಮ ಸತ್ಯಂ ಯಾತಕ್ಕೆ ಆತ್ಮತ್ವಾತ್, ವಿಮತಂ ಜಗತ್ ಮಿಥ್ಯಾ ಯಾತಕ್ಕೆ ಅನಾತ್ಮತ್ವಾತ್ ಅಂತ ಹೇಳಿದ. ಗೊತ್ತಾಯ್ತು ಅವನ ಹೇತು. ಈಗ ಯಾವುದು ಆತ್ಮನೋ ಅದು ಮಾತ್ರ ಸತ್ಯ, ಯಾವ್ದು ಆತ್ಮನಲ್ಲ ಅದು ಸುಳ್ಳು. ಆಗ ಪ್ರಶ್ನೆ ಬಂತ, ಆತ್ಮ ಅಂದ್ರೆ ಏನಪ್ಪ ಅಂತ ಶುರು ಮಾಡ್ತೀವಿ. ಆತ್ಮ ಅಂದ್ರೇನು? ದೃಶ್ಯವಾದದ್ದು ಆತ್ಮನ, ಪರಿಚ್ಛಿನ್ನವಲ್ಲದ್ದು ಆತ್ಮನ, ಅಥವಾ ಜಡವಲ್ಲದ್ದು ಆತ್ಮನ? ಜಡತ್ವ ಅಂತ ಹೇತು ಏನು ಕೊಟ್ಟಿವೋ ಆತ್ಮತ್ವ ಅಂತ ಅಷ್ಟೇ ಅರ್ಥ. ಅದು ಆತ್ಮತ್ವ ಡಿಫೈನ್ ಮಾಡೋಕೆ ಆಗ್ತಾ ಇಲ್ಲ ಫಸ್ಟ್ ಅವನಿಗೆ. ಆತ್ಮತ್ವ ಡಿಫೈನ್ ಮಾಡಲಿಕ್ಕೆ ಅಂತಲೇ ಏನು ಹೇಳಿದ್ದವನು? ದೃಶ್ಯನಲ್ಲದ ಆತ್ಮ ಅಂತ ಫಸ್ಟ್. ದೃಶ್ಯತ್ವ ಬಂತು ಕೊನೆಗೆ, ಬಿಡ ತಪ್ಪಿಸ್ಲಿಕ್ಕೆ ಆಗಲಿಲ್ಲ. ಜಡವಲ್ಲದ ಆತ್ಮ ಅಂತ ಕೇಳಿದ. ನಿಮ್ಮ ಆತ್ಮ ಜಡ ಅಲ್ಲ ಅಂತ ಹೇಳೋದಕ್ಕೆ ಏನು ಆಧಾರ ಇಲ್ಲ. ಯಾಕೆ? ಪ್ರಕಾಶನೇ ಇಲ್ಲ ಅಂದ್ಮೇಲೆ ಜಡ ಆಗಿಬಿಟ್ಟಲ್ಲ ಅವನೀಗ. ಸೊ ಏನು ಹೇಳಿದ್ರು ಆತ್ಮತ್ವ ಹೇಳೋದಕ್ಕೂ ಬರೋದಿಲ್ಲ ಅವನಿಗೆ. ಕೊನೆಗೆ ಎಲ್ಲಿಗೆ ಆಗಿ ಹುಡಿಕೊಂಡದೀಗ? ಆತ್ಮತ್ವ ಸಿದ್ಧವು ಸತ್ಯತ್ವ ಸಿದ್ಧಿ, ಸತ್ಯತ್ವ ಸಿದ್ಧು ಆತ್ಮತ್ವ ಸಿದ್ಧ, ಅನ್ಯೋನ್ಯ ಆಸ್ತಿಯ ದೋಷ ಬರುತ್ತೆ ಅಂತ ಹೇಳಿದ. ದೃಷ್ಟಾಂತಶ್ಚ ಸಾಧನ ವಿಕಲಹ. ಅದು ಆತ್ಮತ್ವ ಅಂತ ಹೇಳಿದಾಗ ಪರಮಾತೃತ್ವ ಅಂತ ಹೇಳ್ತೀಯ, ಅದೃಶ್ಯತ್ವ ಅಂತ ಹೇಳ್ತೀಯ, ಪ್ರಕಾಶತ್ವ ಅಂತ ಹೇಳ್ತೀಯ, ಸ್ವಪ್ರಕಾಶ, ಏನು ಅಪರಿಚಿ ಏನು ಹೇಳಿದ್ರು ಪ್ರಯೋಜನ ಇಲ್ಲ. ತತ್ಸರ್ವಂ ಉಕ್ತ ರೀತ್ಯ ಅಸಿದ್ಧಂ. ನಾನು ಏನು ಹೇಳಿದ್ರು ಕೂಡ ಹಿಂದೆ ಹೇಳಿದ ರೀತಿಯಲ್ಲಿ ತಪ್ಪಾಗಿ ಸಿದ್ಧ ಆಗಿಬಿಟ್ಟಿದೆ. ದೃಷ್ಟಾಂತಶ್ಚ ಸಾಧನ ವಿಕಲಹ. ಇಲ್ಲ, ದೃಷ್ಟಾಂತ ಕೊಡಕ್ಕೆ ಹೋಗ್ತೀಯ. ಯಾವ ದೃಷ್ಟಾಂತ ಕೊಡ್ತೀಯಪ್ಪ ನೀನೀಗ? ಯಾವ ದೃಷ್ಟಾಂತ ಕೊಟ್ಟರು ಕೂಡ ಸಾಧನ ಇಲ್ಲ ಅದರೊಳಗೆ. ಅಂದರೆ ದೃಶ್ಯತ್ವ ತಗೊಂಡ್ರೆ ದೃಶ್ಯತ್ವ ಇಲ್ಲ, ಪ್ರಮಾತೃ ತಗೊಂಡ್ರೆ ಅದಿಲ್ಲ. ಯಾವ ಸಾಧನ ವಿಕಲ, ಸಾಧನ ಅಂಶ ಇಲ್ಲದ ಹೋದಾಗ ಏನಂತ ಕರೀತಾರೆ ದೃಷ್ಟಾಂತನ? ಸಾಧನ ವಿಕಲ. ಸಾಧ್ಯಾಂಶವಿಲ್ಲದ ಹೋದಾಗ ಸಾಧ್ಯ ವಿಕಲ. ಜಾತಿ ವಿಶೇಷ ಆತ್ಮತ್ವ ಮಿತಿ ಚೇತನ. ಅಲ್ರಿ, ಒಂದು ಜಾತಿ ವಿಶೇಷ ಆತ್ಮ ಅಂತ ಕರಿತೇನೆ ಅಂದರೆ ವಿಶೇಷ ಅಂತ ಕರೆತಷ್ಟು ನಿರ್ವಿಶೇಷತ್ವ ಹೋಯ್ತದೆ ಆ ಪ್ರಕಾರ. ಮತ್ತೆ ಸತ್ಯತ್ವ ಒಪ್ಕೊಂಡ ಮೇಲೆ, ಸತ್ಯತ್ವ ಜಾತಿ ಒಪ್ಕೊಂಡ ತಕ್ಷಣ ಕಾಮನ್ ಫ್ಯಾಕ್ಟರ್ ಒಪ್ಕೋಬೇಕು ಅವನು. ಕಾಮನ್ ಫ್ಯಾಕ್ಟರ್ ಒಪ್ಕೋದು ಏನಾಗಬೇಕಾಗ? ಮೇ ಮೋರ್ ದೆನ್ ಟೂ ಥಿಂಗ್ಸ್ ಇರಬೇಕು. ಇದ್ದ ತಕ್ಷಣ ಏನಾಯ್ತು ಅಲ್ಲಿಗೆ? ಮತ್ತೆ ಅದ್ವೈತ ಹೋಯ್ತು, ಭೇದ ಬಂತು, ಅದ್ವೈತ ಹೋಯ್ತು. ತಸ್ಯಾಪಿ ಆತ್ಮನಿ ಪರೇಣ ವಸ್ತುತ್ವ ಅನಭ್ಯುಪಗಮಾತ್. ಯಾಕೆ ಒಪ್ತಾರೆ ಅಂದರೆ ಬ್ರಹ್ಮನಿಗೆ ಗುಣ ಒಪ್ಕೊಂಡ್ಬಿಟ್ರೆ ಏನಾಗ್ತಾನೋ ಒಂದು ವಾದ ಇದೆ ಅವನಿಗೆ. ಬ್ರಹ್ಮನಿಗೆ ಗುಣ ಒಪ್ಕೊಂಡ್ಬಿಟ್ಟು ಅವನು ಏನಿರ್ತಾನೆ? ಪ್ರೆಡಿಕೇಟೆಡ್ ಆಗ್ತಾನೆ. ಆದ ತಕ್ಷಣ ಅವನ ಗುಣ ಕಡಿಮೆ ಆಯಿತು ಗೊತ್ತಿರ. ಬೇರೆ ಶರ್ಟ್ ಹಾಕ್ಕೊಂಡಾದ್ರೆ ಏನಾಯ್ತು? ತೆಗೆದು ಹಾಕಿದ್ರೆ ಒಂದಲ್ಲ ಒಂದಿಷ್ಟು ತೆಗೆದು ಹಾಕ್ಬೇಕು. ಗುಣ ಇತ್ತಂದ ತಕ್ಷಣ ಹೊರಗಿನ ಪದಾರ್ಥ, ಅದು ಹೊರಗಿನ ಪದಾರ್ಥ ಇರಬಾರ್ದು. ಹೊರಗಿನ ಪದಾರ್ಥ ಇಲ್ಲ, ಬಟ್ ಒಂದು ಗೊತ್ತಾಗಲಿ ನನಗೆ, ಸ್ವಾಭಾವಿಕ ಗುಣ ಅಂತ ಅರ್ಥ ಮಾಡ್ಕೊಳ್ಳೋಕೆ ಬರಲಿಲ್ಲ. ಅದಕ್ಕೆ ನಿರ್ಗುಣ ಅಂತ ಎಲ್ಲರನ್ನ ದೇವ್ರು ನಾವು ಕರೆದು ಬಿಡ್ತೇವೆ. ಯಾವ ರೀತಿ ಅಂತ ಕೇಳಿದರೆ, ಹೊರಗಿನ ಗುಣಗಳು ಯಾವುದೂ ಇಲ್ಲ ದೇವರಿಗೆ, ಒಳಗಿನ ಗುಣ ಎಲ್ಲ ಇದೆ. ಅದು ಅರ್ಥ ಆಗಲಿ ಹೇಳಕ್ಕೆ ಬರಲಿಲ್ಲ ಅವರಿಗೆ. ಆದ್ದರಿಂದ ಗುಣ ಇದೆ ಅಂತ ಹೇಳಿದರೆ ಗುಣಕ್ಕೂ ವಸ್ತುವಿಗೆ ಏನು ಸಂಬಂಧ ಅಂತ ಹೇಳಬೇಕಾಗತ್ತೆ. ಅಭೇದ ಹೇಳಿಬಿಟ್ರೆ ವ್ಯವಹಾರ ಮಾಡೋದು ಕಷ್ಟ, ಭೇದ ಹೇಳಿಬಿಟ್ರೆ ಅನಿತ್ಯ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ರೆ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು. ಅದು ನಿರ್ಗುಣ ಕಾನ್ಸೆಪ್ಟ್ ಕಾರಣ ಅದೇ. ಯಾವುದು ಹಾಗೆ ಇಟ್ಕೊಂಡು ಪಜೀತ್ಯ ಇನ್ನು ಪ್ರಾಬ್ಲಮ್ ಮಾಡ್ಕೊಬಿಟ್ಟ. ಉದಾಹರಣೆಗೆ ಏನು ಹೇಳಿದೆ ಅವನಿಗೆ, ಈಗ ಯಾವುದೋ ಒಂದು ಕ್ವಾಲಿಫಿಕೇಶನ್ ಅಧಿಕಾರ ಇದೆ ಅಂತ ಹೇಳಿದರು. ತಷ್ಟ ಟೆಂಪರರಿನೋ ಪರ್ಮನೆಂಟ್ ಅಂತ ಕೇಳ್ತೇವೆ. ಅದಕ್ಕೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ನಮಗೆ, ಗೊತ್ತಾಯ್ತಿಲ್ಲ. ಹೋಗುತ್ತೆ ಭಯ ಇದೆ. ಅದು ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿದ್ದಾನೆ, ಅವ ಯೋಚನೆ ಇಲ್ಲ, ಇಂಡಿಪೆಂಡೆಂಟ್ ಆಗಿದ್ದಾನೆ. ನಿರುದ್ಯೋಗ ಇಂಡಿಪೆಂಡೆಂಟ್ ಆಗಿ ಬಂದಿದ್ದಾಯ್ತು ಮತ್ತೆ ಇನ್ನೊಂದ್ಸಲ, ಇನ್ನೂ ಡೇಂಜರ್ ಆಯ್ತು. ಅಂದ್ರೆ ಯಾವುದೋ ಒಂದು ಸೆಕ್ಯೂರಿಟಿ ತೋರಿಸ್ಬೇಕಲ್ಲ, ಸೆಕ್ಯೂರಿಟಿ ತೋರಿಸ್ಬೇಕಾದ್ರೆ ಅದು ಕೆಲಸ ಆಗಿಲ್ಲ ಏನಂದ್ರೂ ಕೂಡ ಹೋಗೋ ಪ್ರಾಬ್ಲಮ್ ಇರುತ್ತೆ. ಬ್ರಹ್ಮನಿಗೆ ಗುಣ ಅಂದ್ರೆ ಆ ಥರ ಆಗುತ್ತೆ. ಏರ್ಫೋರ್ ಬ್ರಹ್ಮ ಏನಾಗ್ಬಿಡ್ತಾನೆ, ಅಲ್ಲಿಗೆ ಒಂಥರ ವೀಕ್ ಆಗಿಬಿಡ್ತಾರೆ. ಅದು ಮುಂದೆ ವೀಕ್ ಆಗ್ತದೆ, ಇವತ್ತೇ ವೀಕ್ ಮಾಡಿಬಿಟ್ಟಿದ್ದಾನೆ. ಅಷ್ಟೊಂದು ಕೆಲಸಕ್ಕೆ ಸೇರಿದ್ರೆ ರಿಟೈರ್ ಆಗಬೇಕಾಗುತ್ತೆ ಅಂತೇಳಿ ಕೆಲಸಕ್ಕೆ ಸೇರಿದ ಹೋದ್ರೆ ಆಗೋ ಹಾಗೆ. ಕೆಲಸಕ್ಕೆ ಸೇರಿಬಿಟ್ಟು ಏನು ಪ್ರಾಬ್ಲಮ್ ಇದೆ, ರಿಟೈರ್ಮೆಂಟ್ ಇದೆ. ನಾ ಸೇರೋದಿಲ್ಲಪ್ಪ ರಿಟೈರ್ಮೆಂಟ್ ಆಗ ಡೋಂಟ್ ಲೈಕ್ ಅಂತ ಕೇಳಿದರೆ ಏನಾಗಬೇಕಾಗುತ್ತೆ ಅವ್ರೀಗ, ನಿರುದ್ಯೋಗಿ ಆಗಬೇಕಾದ ಆ ಸ್ಥಿತಿ ಬಂದ. ಗುಣ ಒಪ್ಕೊಂಡ್ರೆ ರೀತಿ ಪ್ರಾಬ್ಲಮ್ ಬರುತ್ತೆ ಅಂತೇಳಿ ಕೊನೆಗೆ ಅವನು ಏನು ಮಾಡ್ದ, ಇನ್ನೂ ಹೆಚ್ಚು ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟ. ಅಡುಗೆ ಮಾಡ್ಕೊಂಡು ತಟ್ಟೆ ತೊಳಿಬೇಕಾಗುತ್ತೆ, ಪಾತ್ರೆ ತೊಳಿಬೇಕು, ಉಪವಾಸ ಕೂತ್ರೆ ಏನಾಯ್ತು, ಈಗ ಪಾತ್ರೆ ತೊಳೆದು ತಪ್ಪು ಎಲ್ಲ ತಪ್ಪಿತು, ಬುಳ್ಕೋದು ತಪ್ಪಿತು ಮತ್ತೆ ಹೋಗ್ತಾನೆ. ಅಂಥ ಪ್ರಾಬ್ಲಮ್ ಮಾಡ್ಕೊತಾನೆ. ಇದಕ್ಕೆಲ್ಲ ಆಚಾರ ಸೊಲ್ಯೂಷನ್ ಕೊಡದೆ ಹೋಗಿದ್ರೆ ಅರ್ಥ ಆಗ್ತಿದ್ದೆ. ಗುಣಗಳು ಸ್ವಾಭಾವಿಕ ಗುಣಗಳು ಬೇರೆ, ಹೊರಗಿನ ಗುಣಗಳು ಬೇರೆ. ನಮ್ಗೆ ಹೊರಗಿನ ಗುಣಗಳಿವೆ, ಅದಕ್ಕೆ ನಮಗೆ ಭಯ ಇದೆ. ಒಳಗಿನ ಗುಣಗಳಿದ್ರೆ ಏನಾಗೋದಿಲ್ಲ, ಭಯ ಇಲ್ಲ. ಪುಸ್ತಕ ನೋಡ್ಕೊಂಡು ಬರಿತಾ ಇರ್ತಾನ, ಪುಸ್ತಕ ಎತ್ಕೊಂಡು ಹೋಗ್ತಾರೆ ಪರೀಕ್ಷೆಯಲ್ಲಿ, ಪಜಿತ ಆಗ್ಬಿಡುತ್ತೆ ಅವನಿಗೆ. ಕೀಪ್ ಯುವರ್ ಬುಕ್ಸ್ ತದೇ ಅಂದ್ರೆ ಕತೆ ಮುಗಿತು ಅವನಿಗೆ. ಓದ್ಕೊಂಡ್ಬಂದವ್ರಿಗೆ ಸಮಸ್ಯೆ ಇಲ್ಲ, ಯಾತಕ್ಕೆ ಒಳಗಿದೆ ಅವನಿಗೆ, ಅದು ಗೊತ್ತಿಲ್ಲ ಅವನಿಗೆ. ನೋಡ್ಕೊಂಡು ಬರದೆ ಅಭ್ಯಾಸ ಇದ್ದವರಿಗೆ ಹಾಗೆ ಬರಪ್ಪ ಅರ್ಥ ಆಗೋದಿಲ್ಲ ಅವರಿಗೆ. ಏಕಾಶಿ ಉಪವಾಸ ಮಾಡೋರು ಕಂಡ್ರೆ ಉಳಿದವ್ರಿಗೆ ಅರ್ಥ ಕೂಡ ಆಗಲ್ಲ. ನೀರು ತಗೊಳ್ಳೋದಿಲ್ಲ, ನೀರು ತಗೊಳ್ಳೋ ಒಪ್ಪತ್ತು ತಗೊಳ್ಳೋದಿಲ್ವಾ, ನೀರು ಕೂಡ ತಗೊಳ್ಳೋದಿಲ್ವಾ. ಅವ್ರು ಕೇಳಿದ್ದೆ ಕೇಳಿದ್ದೆ ಪ್ರಶ್ನೆ, ಕೆಳಗೆ ಕೇಳ್ತಾರಪ್ಪ, ಇಲ್ಲಾದ್ರೆ ಅಯ್ಯೋ ಅಯ್ಯೋ ಅಂತಿರ್ತಾರಪ್ಪ. ಯಾಕೆ ವಿಷಯ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ ಫಸ್ಟು. ನಿರಾಹಾರವ್ರದ್ದು ಎಷ್ಟು ದಿನ ಉಪವಾಸ ಆದ್ರೆ ಏನರ್ಥ ಅವರಿಗೆ, ಒಪ್ಪತ್ತು ಉಪವಾಸ ಭಾರಿ ಫಲಹಾರ ಅಥವಾ ಇದು ಸ್ವಲ್ಪ ಕಡಿಮೆ ತಿರು ಏನೇನೋ ಅರ್ಥ, ಬರೀ ಜ್ಯೂಸ್ ಕುಡಿಯೋದು ಇವೆಲ್ಲ ಉಪವಾಸ ಅಂತ ಅರ್ಥ ಅವರಿಗೆ. ನಾವು ಏನೋ ತಗೊಳಿದ್ರೆ ಉಪವಾಸ ಅಂತ ಹೇಳಿಬಿಟ್ರೆ ಅವ್ರಿಗೆ ಏನೇನು ನಂಬಲಕ್ಕೆ ಆಗೋದಿಲ್ಲ ಅವರಿಗೆ. ಅದು ಬಿಟ್ಟು ಬಿಡಿ, ಹೊರಗೆ ತಗೊಳೋದೆಲ್ಲ ನಂಬಲಕ್ಕಾಗಲ್ಲ ಫಸ್ಟ್ ಅವರಿಗೆ. ಬೆಳಿಗ್ಗೆ ತೊಗೊಂಡು ಮತ್ತೆ ರಾತ್ರಿವರೆಗೆ ಏನೋ ತಗೊಳೋದೇ ಇಲ್ವಾ, ಅಬ್ಬಾ ಬಾಬ ಅಂತ ಹೇಳಿಬಿಡ್ತಾರೆ ಅಷ್ಟರ ಮಟ್ಟಿಗೆ. ಅನುಭವನ ಇಲ್ಲಿ ಬರೀ ಪ್ರಪಂಚ ಗೊತ್ತೇ ಇಲ್ಲ ಆದ್ದರಿಂದ ಹಾಗಾಗುತ್ತೆ. ಸೊ ಅದೇ ರೀತಿಯಲ್ಲಿ ನಿರ್ಗುಣ ಸಗುಣತ್ವ ಪ್ರಪಂಚ ಅವ್ರಿಗೆ ಗೊತ್ತೇ ಇಲ್ಲ ಆದ್ದರಿಂದ ನಿರ್ಗುಣ ನಿರ್ಗುಣ ಅಂತೇಳಿ ಏನು ಮಾಡಿಕೊಂಡ್ರು, ತಮ್ಮ ತತ್ವಕ್ಕೆ ಮೂರಥ ಭಂಗ ತಂದ್ಕೊಂಡ್ರು. ಯಾವ ಸ್ವರೂಪ, ಸ್ವರೂಪದ ಕಾನ್ಸೆಪ್ಟೇ ಇಲ್ಲ ಅವರಿಗೆ. ಸ್ವರೂಪಗಳು ಒಪ್ಕೊಂಡ್ಬಿಟ್ಟು ಮುಂದೆ ಬರುತ್ತದು. ಅದು ಇದರಲ್ಲಿ ಎಲ್ಲ ವಿಷಯ ಹೇಳ್ತಾರೆ ಆಚಾರ್ಯ. ಹಾಂ, ಇಷ್ಟೆಲ್ಲ ಮುಗಿದು ಆ ಪಾಯಿಂಟ್ ಮುಗಿತು. ಈಗ ಒಂದು ಪಾಯಿಂಟ್ ಏನಾಗಿತ್ತು ಫಸ್ಟ್ಗೆ, ಅನಿರ್ವಚನೀಯ ಪದಾರ್ಥ ಎಲ್ಲೆಲ್ಲೂ ಇಲ್ಲ, ಫಸ್ಟ್ ಪಾಯಿಂಟ್ ಅದು. ಸೆಕೆಂಡ್ ಪಾಯಿಂಟ್ ಏನು, ಮೂರು ಮರಣ ಮಾಡಬೇಕಾದ್ರೆ ಹೇಗಿರಬೇಕು ಅಂತ ಕೇಳಿದರೆ, ಪುಸ್ತಕ ನೋಡಿ ಸಿನಿಮಾ ನೆನಪು ಮಾಡ್ಕೋತಾರೆ, ಯಾವ ಸೀನಲ್ಲಿ ಏನೇನು ಬಂದಿತ್ತು ನೆನಪಾಗ್ತದಲ್ಲ, ಆದರೆ ನೆನಪಾಗಿ ಸೀರಿಯಲ್ ನೋಡಿ ಯಾವ ಎಷ್ಟೇ ದಿವಸ ಏನೇನು ಬಂದು ನೆನಪಿಕೊಂಡಿರ್ತಾರೆ. ಇಲ್ಲಿ ಯಾವ ವ್ಯಕ್ತಿಯಲ್ಲಿ ಏನೇನು ಮತ್ತೆ ನೆನಪಿಕೊಂಡಿರ್ಬೇಕು ನೀಟಾಗಿ. ಅವ್ರು ಬರ್ತಾರೆ ನಾವು ಅರಿಯೋದಿಲ್ಲ, ಆ್ಯಕ್ಟ್ರೆಸ್ ಬರ್ತಾರೆ ಇವ್ರು ಮಾಡ್ತಿರೋದಿಲ್ಲ. ಹಾಂ, ಆ ರೀತಿ ನೆನ್ಬಿಟ್ಕೋಬೇಕು. ಫಸ್ಟ್ ವಾಕ್ಯ ಮಂಗಳಾಚರಣೆ, ನಚ ಭೇದ, ಆಮೇಲೆ ಅನುಮಾನ, ಆಮೇಲೆ ಭೇದ ವಿಕಲ್ಪ ಬರೋದಿಲ್ಲ, ಅನಿರ್ವಚನೀಯ ಇಲ್ಲೇ ಇಲ್ಲ ಆದ್ದರಿಂದ, ಪ್ರತ್ಯಕ್ಷ ಇಲ್ಲ, ಅನುಮಾನ ಇಲ್ಲ, ಆಗಮ ಇಲ್ಲ, ಪರಿಶೇಷ ಇಲ್ಲ, ಅರ್ಥಾಪತ್ತಿ ಇಲ್ಲ. ಆಮೇಲೆ ಸತ್ ಅಸತ್ವದ ವಾಕ್ಯ ಕೊಟ್ಟರೆ ಮೂರ್ತಂ ಸತಿ ಸಂಪ್ರೋಕ್ತಂ ಅಮೂರ್ತಂ ಅಸದು ಅದೆಲ್ಲ ಹೇಳಿದರು. ಇಲ್ಲ ಮೂರು ಹೇದ್ದು ಕೊಡ್ತೇನೆ ಶುರು ಮಾಡಿದೆ. ಇವತ್ತು ಮಿಥ್ಯಾ ದೃಶ್ಯತ್ವ ಜಡತ್ವ ಪರಿಚ್ಛಿನ್ನತ್ವ ಮೂರನ್ನೂ ತೆಗೆದುಹಾಕಿದ್ರು. ಅಲ್ಲಿಗೆ ಪೂರ್ತಿ ಕಥೆ ಮುಗೀತು. ಈಗ ಮುಂದೆ ಹೋಗ್ತಾ ಇದ್ದೇನೆ. ಏನು ಅಂದರೆ, ಏವಂ ಪ್ರತ್ಯೇಕಂ ನಿರಾಕೃತಾನಿ ಅನುಮಾನಾನಿ ಸಾಧಾರಣ ದೂಷಣೇನಾಪಿ ದೂಷಯತಿ. ಇಷ್ಟೆಲ್ಲ ಅನುಮಾನ ಇಂಡಿವಿಜುವಲ್ ಆಗಿ ಖಂಡನೆ ಮಾಡಿದ ಮೇಲೆ ದೊಡ್ಡ ಒಂದು ದೋಷ ಕೊಡ್ತಾರೆ. ಇದು ಹೊಸ ರೀತಿ ಆರ್ಗ್ಯುಮೆಂಟ್. ಗೊತ್ತಾಯ್ತಾ, ಪ್ರತ್ಯಕ್ಷ ಬಾಧಿತಂಚ ಜಗನ್ಮಿಥ್ಯಾತ್ವಂ ಇಲ್ಲಿಂದ ಶುರು. ಪ್ರತ್ಯಕ್ಷ ಬಾಧಿತಂಚ ಜಗನ್ಮಿಥ್ಯಾತ್ವಂ, ಜಗನ್ಮಿಥ್ಯ ಅಂತ ಹೇಳೋದು ಕೊಟ್ಟಿದ್ದೀಯಲ್ಲ, ಅದು ಪ್ರತ್ಯಕ್ಷಕ್ಕೆ ವಿರುದ್ಧವಾದಂಥ ಮಾತದು. ಅರ್ಥ ಆಯ್ತಾ? ಪ್ರತ್ಯಕ್ಷ ವಿರುದ್ಧವಾದ ಈ ಮೈಕ್ ಇದೆ ಇಲ್ಲ ಅಂತ ಯಾರು ಹೇಳ್ತೇವೆ ಏನಂತೀವಿ ತಕ್ಷಣ ನಾವೀಗ? ಇದೆ ಇಲ್ಲಿ ಕಾಣದಿಲ್ವಾ, ಇದೆ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಜಗತ್ ಮಿಥ್ಯ ಅಂತ ಹೇಳ್ತೀಯಲ್ಲ, ಕಣ್ಣಿಗೆ ಕಾಣ್ತಾ ಇದೆ, ಹೇಗೆ ಮಿಥ್ಯ ಆಗುತ್ತೆ ನಿನಗೆ ಅಂತ ಕೇಳಿದೆ. ಪ್ರತ್ಯಕ್ಷ ಬಾಧಿತಂಚ ಜಗನ್ಮಿಥ್ಯಾತ್ವ, ಪ್ರತ್ಯಕ್ಷದಿಂದ ನೀನು ಹೇಳ್ತಕ್ಕಂಥ ಯಾವುದು ಬಾಧಿತ ಆಯಿತು ಪ್ರತ್ಯಕ್ಷದಿಂದ? ಅವನು ವಾದ ಬಾಧಿತವಾಯಿತು. ಅವನ ವಾದ ಯಾವುದು? ವಿಶ್ವಂ ಮಿಥ್ಯ, ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಬೆಂಕಿ ತಣ್ಣಗಿದೆ ಅಂತ ಹೇಳಿದ. ನಂಬಿ ಕೈ ಇಟ್ಟ. ಆಮೇಲೆ ಏನಾಯ್ತು ಅವನಿಗೆ? ಕತೆ ಇದೆಯಲ್ಲ, ಗಣೇಶ ಹೋಗ್ಬಿಟ್ಟು ತಣ್ಣಗಿದೆ ಅಂತ ಕೈ ಹಿಡಿಚೋ ಕಡಿಸ್ಕೋತಾ ಇರ್ತಾರೆ ಎಲ್ಲರೂ ಕೂಡ. ತಣ್ಣಗಿದೆ ತಣ್ಣಗಿದೆ ಅಂತ ಹೇಳೋದು ಕಡಿಸ್ಕೊಂಡ್ರೆ ತಣ್ಣಗಿದೆ ಏನರ್ಥ? ಬೆಂಕಿ ಬೆಚ್ಚಿಗಿದೆ. ಅವನ ಮಾತು ಅಲ್ಲ ನೋಡಿ, ಕ್ಲೀನಾಗಿ ಹೇಳಿದ್ರು ಬೆಂಕಿ ತಣ್ಣಗಿದೆ, ಗಟ್ಟಿಯಾಗಿ ಹೇಳಿದ್ದಾರೆ. ಗ್ರಾಮ್ಯಾಟಿಕಲಿ ಕರೆಕ್ಟ್, ಅದು ಬೆಂಕಿಯು ತಣ್ಣಗೇ ಇದೆ, ಕರೆಕ್ಟಾಗಿ ಗ್ರಾಮ್ಯಾಟಿಕಲಿ ಇದೆ. ಸ್ಪಷ್ಟವಾಗಿ ಹೇಳಿದೆ, ಬೈಕ್ ಹಾಕೊಂಡು ಹೇಳಿದ್ದೇನೆ, ಮುಟ್ಟು ಅಂತ ಹೇಳಿದರೆ ಮುಟ್ಟದ ಹೊಡ್ಕೊಂಡ. ಎಷ್ಟು ಸರಿಯಾಗಿ ಹೇಳಿದ್ರು, ಏನಾಗಿದೆ ಈಗ? ವಿಷಯನೇ ತಪ್ಪಿದೆ. ಸೊ ಪ್ರತ್ಯಕ್ಷಕ್ಕೆ ಬಾಧಿತವಾದಂಥ ವಿಚಾರ ಯಾವುದು? ಜಗನ್ಮಿಥ್ಯಾತ್ವ. ಅತ್ರ ಜಗನ್ಮಿಥ್ಯಾತ್ವಮಿತಿ ಉಪಲಕ್ಷಣಂ ಆತ್ಮಭೇದಾಭಾವಶ್ಚೈತ್ಯಪಿ ದ್ರಷ್ಟವ್ಯಂ. ಉಪಲಕ್ಷಣ ಅಂದ್ರೇನು? ಎಕ್ಸ್ಟೆಂಡ್ ಮಾಡ್ಕೋಬೇಕು ಆರ್ಗ್ಯುಮೆಂಟನ್ನು. ಜಗನ್ಮಿಥ್ಯಾತ್ವ ಎಂಬ ಪ್ರತ್ಯಕ್ಷಕ್ಕೆ ಹೇಗೆ ವಿರುದ್ಧನೋ, ಜೀವೈಕ್ಯನೋ ಆತ್ಮೈಕ್ಯನೋ ಪ್ರತ್ಯಕ್ಷ ವಿರುದ್ಧನೇ. ನಾವು ಬೇರೆ, ನೀವು ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಅಂತ ಹೇಳ್ತಾ ಇಲ್ಲ ನಾವೀಗ. ಅದು ಯಾವುದನ್ನು ಸಿದ್ಧವಾಗಿರೋದು? ಪ್ರತ್ಯಕ್ಷದಿಂದನೇ. ದೇವರು ಪ್ರತ್ಯಕ್ಷ ಬಾಧಿತವಾದದ್ದು ಮಿಥ್ಯಾತ್ವ, ಪ್ರತ್ಯಕ್ಷ ಬಾಧಿತವಾದದ್ದು ಅಭೇದ. ಯಾರಲ್ಲಿ ಅಭೇದ? ಜೀವ ಜೀವರಲ್ಲಿ ಅಭೇದ. ಅನು ಪ್ರತ್ಯಕ್ಷಂ ಪದಾರ್ಥ ಸ್ವರೂಪ ಮಾತ್ರ ಗೋಚರಂ, ಅನುಮಾನಂ ಪುನಸ್ತನ್ ಮಿಥ್ಯಾತ್ವ ಗೋಚರಂ ಇತಿ ವಿಷಯ ಭೇದಾತ್ ಕಥಂ ಪ್ರತ್ಯಕ್ಷ ವಿರೋಧ ಅನುಮಾನಸ್ಯ ಕಥಂತರಾಂ ತದ್ ಬಾಧ ಇತ್ಯತಃ ಸದಿತಿ ಪ್ರತೀಯಮಾನತ್ವ. ಇವಳು ತುಂಬ ಹೈಯರ್ ಲೆವೆಲ್ ಆರ್ಗ್ಯುಮೆಂಟ್ಸ್ ಇವೆಲ್ಲ ನೋಡಿ. ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪ್ರತ್ಯಕ್ಷದಿಂದ ಏನಂತ ಗೊತ್ತಾಗುತ್ತೆ ಗೊತ್ತಾ? ಇದು ಮೈಕ್ ಅಂತ ಗೊತ್ತಾಯ್ತು, ಡೆಸ್ಕ್ ಅಂತ ಗೊತ್ತಾಯ್ತು ಅಂತೆ. ಸತ್ಯ ಅಂತ ಗೊತ್ತಾಗೋದಿಲ್ಲ, ಗೊತ್ತಾಯ್ತು. ಮಿಥ್ಯಾ ಅಂತ ಅನುಮಾನ ಹೇಳಿದ ಗೊತ್ತಾಗ್ಬಿಡುತ್ತೆ ಮಿಥ್ಯಾ ಅಂತ ಹೇಳಿ. ಅರ್ಥ ಆಯ್ತಾ? ಈಗ ಪ್ರತ್ಯಕ್ಷಕ್ಕೆ ಏನ್ ಶಕ್ತಿ ಇದೆ? ಪದಾರ್ಥ ಸ್ವರೂಪ ಮಾತ್ರ ಗೋಚರ, ಅದು ಪದಾರ್ಥ ಹೇಳೋ ಶಕ್ತಿ ಮಾತ್ರ ಅದಕ್ಕಿದೆ. ಆದರೆ ಸತ್ಯ ಮಿಥ್ಯಾ, ಸತ್ಯತ್ವ ಮಿಥ್ಯಾ ಅಂತ ಹೇಳೋ ಶಕ್ತಿ ಅದಕ್ಕಿಲ್ಲ. ಆ ಶಕ್ತಿ ಯಾವುದರಿಂದ ತೆಗೆದಾಕ್ತೀವಿ ನಾವು? ಅದನ್ನ ಅನುಮಾನದಿಂದ ತೆಗೆದಾಕ್ತೀವಿ ಅಂತ ಹೇಳಿದ. ಅರ್ಥ ಆಯ್ತಾ? ಈಗ ನೋಡೋದಕ್ಕೊಂದು ಸ್ವಲ್ಪ ಏನೋ ಹೊಸ ವಿಷಯ ಹೇಳಿದ ನಮ್ಮ ಕಾಣಿಸುತ್ತೆ. ಆ ಪ್ರತ್ಯಕ್ಷಕ್ಕೆ ವಸ್ತು ಮಾತ್ರ ಕಾಣುತ್ತೆ, ಸತ್ಯತ್ವ ಮಿಥ್ಯಾತ್ವ ಕಾಣಬೇಕಾದ್ರೆ ಏನಾಗಬೇಕು? ಅದಕ್ಕೆ ಅನುಮಾನ ಸಹಾಯ ಬೇಕು. ಅನುಮಾನ ನೆಗೆಟ್ ಮಾಡುತ್ತ, ಆದ್ರಿಂದ ಕಣ್ಣಿಗೆ ಕಂಡ್ರು ಕೂಡ ಏನದು ಸತ್ಯ ಅಲ್ಲ ಮಿಥ್ಯಾ ಅಂತ ಹೇಳಿದ. ಅದೆಲ್ಲ ಕೇಳ್ತೀವಿ ನಾವೀಗ. ಸದಿತಿ ಪ್ರತೀಯಮಾನತ್ವ, ಅದಕ್ಕೆ ಉತ್ತರ. ಬರೀ ಪದಾರ್ಥ ತೋರಿಸ್ಲಿಲ್ಲ, ಅದು ಏನಂತ ತೋರಿಸ್ತಾ ಇದೆ? ಸತ್ ಅಂತ ಬೇರೆ ತೋರಿಸ್ತಾ ಇದೆ. ಅದು ತುಂಬಾ ಜನಕ್ಕೆ ಅರ್ಥ ಆಗಿದ್ದಿಲ್ಲ, ಇವನು ಬೇರೆಯವರಿಗೆ ಗೊತ್ತಿಲ್ಲ. ಅದು ಒಂದು ವಸ್ತುವಿನಕ್ಕೆ ಪ್ರಾಣಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿದ್ರೆ ವಸ್ತುವನ್ನು ಮಾತ್ರ ತೋರಿಸೋದಿಲ್ಲ, ಏನಂತ ತೋರಿಸುತ್ತ ಅದನ್ನ ಸತ್ಯತ್ವನೂ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಅವ್ರು ಕಂಡ್ರು ಅಂತ ಹೇಳಿದ್ರು. ಕಂಡ್ರು ಸತ್ಯವಾಗಿ ಕಂಡ್ರ ಅಂದ್ರೆ ಕಂಡ್ರು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಕಂಡ್ರು ಅಂತ ಏನರ್ಥ ಅದಕ್ಕೆ? ಸತ್ಯವಾಗಿ ಕಂಡ್ರು ಅಂತ ಅನ್ನ. ಊಟ ಆಯ್ತಾರೆ ಸತ್ಯವಾಗಿ ಊಟ ಆಯ್ತು ಅಂತ ಕೇಳಿದ್ರೆ ಊಟ ಸತ್ಯವಾದ ಊಟನೇ ಆಯ್ತು ಅಂತ. ಊಟ ಆಯ್ತು ಸತ್ಯವಾಯ್ತು ಆ ಪ್ರಶ್ನೆನ ವಿವೇಚನೆ ಮಾಡ್ತೀನಿ ಅಂತ ಯಾರೋ ಅನ್ನೋದಿಲ್ಲ. ಬಟ್ ಊಟ ಆಯ್ತು ಅಂದ, ಸತ್ಯವಾಗಿ ಆಯ್ತು ಅಂತ ಕೇಳಿದ್ರೆ ಇದು ಯೋಚನೆ ಮಾಡಲಿಲ್ಲ, ನಾನೀಗ ಯೋಚನೆ ಮಾಡಿ ಇನ್ನೊಬ್ಬರು ಕೇಳಿ ಹೇಳ್ತೀನಿ ಅಂತ ಹೇಳ್ತಾನ. ಊಟ ಆಯ್ತು ಏನರ್ಥ ಅದಕ್ಕೆ? ಸತ್ಯವಾಗಿ ಅಂತ ಅರ್ಥ. ಯಾವುದೇ ಮಾತಿಗೆ ಒಂದು ವ್ಯಾಕರಣ ನಿಯಮ ಇದೆ. ಏನಂತ ಇದೆ? ಅಸ್ಥಿ ಮತ್ತು ಭವತಿ ಅನ್ನೋ ಪದ ಇಲ್ಲದ ಹೋದ್ರೆ ಸೇರಿಸ್ಕೊಂಡು ಓದಬೇಕು ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಘಟಃ ನಾವು ಏನು ಹೇಳಲಿಲ್ಲ, ಏನರ್ಥ ಅದಕ್ಕೆ? ಅಸ್ಥಿ ಅಂತ ಅರ್ಥ. ಈ ಪದ ವ್ಯಾಕರಣ ನಿಯಮ ಪ್ರಕಾರ ಕೂಡ ಒಂದು ಶಬ್ದ ಏನು ಹೇಳಿದವರು ಇದೆ ಅಂತ ಅರ್ಥ. ಮತ್ತೆ ನೆಗೆಟಿವ್ ಸೇರಿಸ್ಕೋಬಾರ್ದು, ಅವ್ರು ಯಾವ್ದು ಸೇರಿಸ್ಕೋಬೇಕು ಅದಕ್ಕೆ ಪಾಸಿಟಿವ್. ಅವರು ಅಂದ್ರೆ ಬಂದ್ರು ಅಂತ ಅರ್ಥ, ತಿಳಿತಿಲ್ಲ. ಅವರು ಅಂತೇಳಿ ಭಾರಿ ಮುಖ ಸೊಟ್ಟು ಮಾಡಿ ಏನೋ ಹೇಳಿದಾಗ ಹೋದ್ರು ಅಂತ ಅರ್ಥ ಅಷ್ಟೇ ಹೊರತು. ಅದರ್ವೈಸ್ ಏನಂತ ಅರ್ಥ? ಅವರು ಅಂದ್ರೆ ಬಂದ್ರು, ಇವರು ಅಂದ್ರೆ ಬಂದ್ರು, ಕೆಲವು ಪದಗಳಿಗೆ ತಮ್ಮದೇ ಅರ್ಥ ಇದೆ. ಡೇರ್ಫೋರ್ ಪ್ರತ್ಯಕ್ಷಕ್ಕೆ ಏನು ಶಕ್ತಿ ಇದೆ ಅಂತ ಕೇಳಿದ್ರೆ ಬರೀ ಪದಾರ್ಥ ತೋರಿಸ ಶಕ್ತಿ ಇಲ್ಲ, ಅದಕ್ಕೆ ಸತ್ ಅಂತ ಹೇಳೋ ಶಕ್ತಿನೂ ಅದಕ್ಕಿದೆ. ಯದ್ಯಪಿ ಸ್ತಂಭೋ ಅಯಂ ಇತ್ಯಾದಿ ಪ್ರತೀತಿಹೀನ ಸದಿತ್ಯೇವಂ ಆಕಾರ ತಥಾಪಿ ಸ್ತಂಭಾದೀನಾಂ ಸದ್ವಿಶೇಷತ್ವಾನ್ನ ಸತ್ತಾಂ ವ್ಯಭಿಚರತಿ ಅಸ್ತಿತ ಸದಿತ್ಯಾದಿ ಪ್ರತೀತಿ. ಅತಃ ಸರ್ವಥಾ ಪ್ರತ್ಯಕ್ಷೇಣ ಪ್ರತೀಯಮಾನಂ ವಸ್ತು ಸದಿತ್ತೇವ ಪ್ರತೀಯತೆ ಇತಿ ಅಸ್ತೇವ ಪ್ರತ್ಯಕ್ಷ ವಿರೋಧೋ ಅನುಮಾನಸ್ಯ. ದೇರ್ಫೋರ್ ನಾವು ಕಣ್ಣಿಗೆ ಕಂಡ ಘಟವನ್ನು, ನಾವು ಪ್ರತ್ಯಕ್ಷ ಸಿದ್ಧವಾದ ಘಟವನ್ನು ಅನುಮಾನದ ಅಲ್ಲ ಅಂತ ಹೇಳ್ತೇವೆ ಅಂತ ಕೇಳಿದರೆ ಪ್ರತ್ಯಕ್ಷ ವಿರೋಧ ಬಂದೇ ಬರೋದು. ಕಂಡಿದ್ದು ಒಂದು ವಿರೋಧ, ಸತ್ಯತ್ವೇನ ಕಂಡಿದ್ದು ಇನ್ನೊಂದು ವಿರೋಧ, ಆದ್ದರಿಂದ ಸರಿಯಲ್ಲ. ಅನುಮಾನ ಹಾಗೆ ಮಾಡಬಾರಂತ ಕೇಳಿದ್ರೆ ಮಾಡಬಹುದು. ಯಾವಾಗ? ಪ್ರತ್ಯಕ್ಷ ಅಲೋ ಮಾಡಿದರೆ ಮಾಡಬಹುದು. ಪ್ರತ್ಯಕ್ಷ ಹೇಳ್ತಾರೆ ಕಂಡಾಗ ಆಯಿತು ಅಂತ ಹೇಳ್ತಾರೆ, ಅವಾಗ ಅನುಮಾನ ಹೊರಟು ಫಂಕ್ಷನ್ ಮಾಡಬಹುದು. ಪ್ರತ್ಯಕ್ಷ ಹೇಳಿದ ಮೇಲೆ ಏನು ಮಾಡೋಂಗಿಲ್ಲ, ಪ್ರತ್ಯಕ್ಷ ಅಸಲ್ಟ್ ಮಾಡಿದ ಮೇಲೆ ಅದು ಫೈನಲ್. ಪ್ರತ್ಯಕ್ಷ ಕೆಲಸ ಏನು ಮಾಡೋದು ಗೊತ್ತಾಗೋದು? ನನಗದು ಗೊತ್ತಿಲ್ಲ, ಅದಕ್ಕೆ ಕಾಣ್ತಾ ಇದೆ ಮೇ ಆರ್ ಮೇ ನಾಟ್ ಬಿ ಅಂತ. ಅವಾಗ ಏನು ಹುಡುಕ್ಬೇಕು? ನಾವಾಗ ಅನುಮಾನ ಆಗಮ ಅದೆಲ್ಲ ಹುಡುಕ್ಬೇಕೆ ಹೊರತು ಅದು ಹೇಳಿದ ಮೇಲೆ ಮತ್ತೆ ಹುಡುಕ್ಲಕ್ಕೆ ಹೋಗಬಾರ್ದು. ಹೇಳ್ತಾ ಅದನ್ನೆಲ್ಲ ಹೇಳ್ತಾರೆ, ಅದೆಲ್ಲ ಎಕ್ಸಾಮಿನ್ ಮಾಡ್ತಾರೆ. ಇದು ತೀರಾ ಫಿಲಾಸಫಿಕಲ್ ವರ್ಲ್ಡ್ಗೆ ಗೊತ್ತಿದ್ದಿಲ್ಲ ಆಚಾರ, ಅದನ್ನೆಲ್ಲ ಅನಲೈಸ್ ಮಾಡ್ತಾರೆ. ಪ್ರತ್ಯಕ್ಷ ಮೊದಲಾದವುಗಳನ್ನು ಉಳಿದವರು ಹೇಳಿ ತಲೆ ಕೆಡಿಸಿ ಏನೋ ಮಾಡಿ ಹಾಕ್ಬಿಟ್ಟಿದ್ರು. ಪ್ರತ್ಯಕ್ಷದ ಕೆಪಾಸಿಟಿ ಎಷ್ಟು, ಪ್ರತ್ಯಕ್ಷ ಹೇಗೆ ತೋರಿಸುತ್ತೆ, ಅದೆಲ್ಲ ನಿತ್ಯ ಅನುಭವ ಪರ ಹೇಳ್ತಾರೆ. ಆಚಾರ ವೈಶಿಷ್ಟ್ಯ ಏನು ಅಂತ ಕೇಳಿದರೆ ನಿತ್ಯ ಜೀವನದಲ್ಲಿ ಏನು ಕಾಣ್ತೇವೆ ಹೇಳ್ತಾರೆ. ಸಾರ ಹಾಕು ಸಾರ ಹಾಕ್ತಾನೆ, ಅನ್ನ ಹಾಕು ಅನ್ನ ಹಾಕ್ತಾನೆ. ಯಾರು ಸತ್ಯ ಅಂತ ಸೇರಿಸೋದಿಲ್ಲ, ಅದಕ್ಕೇನಂತ ಅದಕ್ಕೆ ಅರ್ಥ? ಸತ್ಯ ಅಂತ ಕಾಮನ್ ಆಗಿ ಅಂಡರ್ಸ್ಟುಂಡ್ ಆಗಿರೋ ಪದ ಅದು. ಮಿಥ್ಯ ಅಂತ ಸ್ಪೆಸಿಫಿಕ್ ಆಗಿ ಹೇಳದೆ ಹೋದ್ರೆ ಏನದು? ಸತ್ಯ ಅಂತಾನೇ ಅರ್ಥ. ಇದು ಅವ್ರ ಹಾಗಲ್ಲ, ಸತ್ಯ ಅಂತ ಹೇಳಿದ್ರೆ ಮಿಥ್ಯ ಅಂತಾನೇ ಅರ್ಥ, ಅವ್ರ ವಾದನೇ ಬೇರೆ. ಈ ರೀತಿ ವಾದ ಮಾಡಿ ಜಗತ್ತು ಏನಾಗುತ್ತೆ? ಅಲ್ಲಿಗೆ ವ್ಯವಹಾರ ಪೂರ್ತಿ ಬಂದ ಯಾರು ಮಾತಾಡಲಿಕ್ಕೆ ಆಗೋದಿಲ್ಲ. ಮಾತು ಮಾತಿಗೆ ಏನು ಹೇಳಬೇಕಾಗ ಸತ್ಯನೋ ಸುಳ್ಳು, ಸತ್ಯನೋ ಸುಳ್ಳು ಹೇಳ್ತಾ ಹೋದ್ರೆ ಕೊನೆಗೆ ಹುಚ್ಚಾದಾಗ ಆಗ್ಬಿಡ್ತಾನೆ ಮನುಷ್ಯ. ಅನುಭವ ವಿರೋಧ, ಎಲ್ಲ ಸರ್ವ ವ್ಯವಹಾರ ವಿರುದ್ಧ, ರ್ಯಾಷನಲ್ ಎಕ್ಸ್ಪೀರಿಯನ್ಸ್ಗಾಗಿ ನೆಷ್ಟು ಅದು. ಯಾರು ಎಲ್ಲ ಒಪ್ಪಿ ಕೊನೆಗೆ ಹೇಳ್ತಾರೆ, ಎಲ್ಲ ವ್ಯವಹಾರಿಕ ಮುಗಿತಲ್ಲ, ಎಲ್ಲ ಮುಗಿಸಿ ಕೊನೆಗೆ ಹೇಳೋದು ಎಲ್ಲ ಬಡಿಸ್ಬಿಟ್ಟು ಫಾರ್ ಎಕ್ಸಾಂಪಲ್ ಫಾರ್ ಇನ್ಫಾರ್ಮೇಶನ್ ತಿನ್ನಬೇಡ್ರಿ ಅಂತ ಹೇಳಿದಾಗ ಎಲ್ಲ ಬಡಿಸ್ಬಿಡೋದು, ಆಚೆ ಪಾಲನೆಗೆ ಬಡಿಸ್ಬಿಡೋದು. ದಯವಿಟ್ಟು ಹೇಳ್ತೀರಿ ಯಾರು ತಿನ್ನಬೇಡಿ. ಎಷ್ಟು ಇಟ್ಟು ಬರುತ್ತೆ ಅವನಿಗೆ ಗೊತ್ತಾಯ್ತು. ಇದು ಹಾಕಿದ್ದೆಲ್ಲ ಏನಿದು? ಎಲ್ಲ ಸುಳ್ಳು ಹಾಕಿರೋದು ಗೊತ್ತಾಯ್ತು, ಎಲ್ಲ ಸುಳ್ಳು. ಎಷ್ಟು ಸಂತೋಷ ಪಡ್ತಾರೆ, ಏನು ಮಾಡ್ತಾರೆ ಆಗ? ಬೇರೆ ಹೊತ್ತೆಲ್ಲ ತಮಾಷೆ ನಕ್ಕಿಬಿಡ್ತಾರೆ, ಹಾಕೋದಾಗ ಹೊಡಿತಾರೆ. ಯಾಕೆ ಪಾಲನೆ ಮಾಡಬೇಕಾಗಿದೆ ಪಾಪ ಅವನಿಗೆ, ಹಸಿವಾಗಿಬಿಟ್ಟಿದೆ ಅಂತ ಹೊತ್ತಿನಲ್ಲಿ. ಸೊ ಜಿಜ್ಞಾಸುಗಳಿಗೆ ಅರ್ಥ ಆಗುತ್ತೆ, ಬೇರೆಯವರಿಗೆ ಅರ್ಥ ಆಗೋದಿಲ್ಲ. ಹೇಗೆ ಪಿಪಾಸುಗಳಿಗೆ ನೀರಿನ ಬೆಲೆ ಅರ್ಥ ಆಗುತ್ತೋ, ಜಿಜ್ಞಾಸುಗಳಿಗೆ ಶಾಸ್ತ್ರದ ಬೆಲೆ ಅರ್ಥ ಆಗುತ್ತೆ. ಕ್ಯಾಶುವಲ್ ಕೇಳೋರಿಗೆ ಜಗ ಸುಳ್ಳು ಅಂತ ಬಿಡ, ಸಿನಿಮಾ ಕೋಣ ಬಿಡಿ ಸುಳ್ಳಾದ್ರೆ ಸತ್ಯ ಆದರೆ ಅವ್ರಿಗೆ ಲೆಕ್ಕ ಇಲ್ಲ. ಅದು ಯಾಕೆ? ಅವರ ಬಗ್ಗೆ ಯೋಚನೆ ಹಸಿವಿನೇ ಇಲ್ಲ ಅವ್ರಿಗೆ. ಜಿಜ್ಞಾಸುಗಳಿಗೆ ಅಷ್ಟೇ, ಅದಕ್ಕೆ ಹೇಳ್ತಾರೆ ಸತಾಂ ಕ್ರಕಚಮೇವ ಕಷ್ಟ ಶಾಸ್ತ್ರಂ. ಯಾರಿಗೆ ದುಃಖ ಆಗುತ್ತೆ ಅದರಿಂದ? ಸಜ್ಜನರಿಗೆ ದುಃಖ ಆಗುತ್ತೆ, ಅಯೋಗ್ಯರಿಗೆ ದುಃಖ ಆಗೋದಿಲ್ಲ. ಯಾರೋ ಕಳ್ತನ ಮಾಡಿರ್ತಾರೆ, ನೋಡೋರಿಗೆ ಪಾಪ ಅಂತ ಹೋಗ್ತಾರೆ. ಕಳ್ಕೊಂಡವ್ರಿಗೆ ಸಗ್ಡ ಗೊತ್ತು, ಎಷ್ಟು ದುಃಖ ಆಗುತ್ತೆ ಅಂತ ಯಾರಿಗೆ ಗೊತ್ತ ಅವನಿಗೆ, ಕಳ್ಕೊಂಡು ಹೋಗಿ ಸಂಕಟ ಗೊತ್ತಾಗುತ್ತೆ. ಅದಕ್ಕೆ ಯಾರು ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಎಷ್ಟು ಕೆಟ್ಟ ಶಾಸ್ತ್ರ ಅದು. ಈಗ ಹೇಳ್ತಾರೆ ತಥಾಪಿ ಬಾಧ್ಯತ್ವಂ ಕುತ ಇತಿ ಚೇತ್, ಹಾಗಿದ್ರೆ ಪ್ರತ್ಯಕ್ಷವಾದ ಬಾಧ್ಯತೆ ಯಾಕಾಗುತ್ತೆ? ಅವನು ವಾದ ಇದು ಕೇಳಿದ್ರೆ ಶುತ್ತಿರಹಿತ ಕೇಳಿದ್ರಲ್ಲ, ಪ್ರತ್ಯಕ್ಷ ಫೈನಲ್ ಅಂತ ಹೇಳ್ತೀರಿ, ಸತ್ಯನೂ ಹೇಳುತ್ತೆ ಅಂತ ಹೇಳ್ತೀರಿ, ಶುತ್ತಿರಹಿತೆ ಅದು ಬಾಧಿತವಾಯ್ತು ಆಗಿದ್ರೆ. ಅದಕ್ಕೆ ಹೇಳ್ತಾರೆ ಸ್ತಂಭಾದಿ ಇತ್ತಂ ಲೈಕ್ ದಿಸ್ ಅಂತ, ಹೀಗಾಗುತ್ತೆ ನೋಡು ಅಂತ ಹೇಳ್ತಾರೆ. ಸ್ತಂಭಾಧಿಕಂ ಹಿ ಪ್ರತ್ಯಕ್ಷ ಸಿದ್ಧಂ ಆಶ್ರಿತ್ಯ ಅನುಮಾನಂ ಪ್ರವರ್ತತೆ. ಸ್ತಂಭಾಧಿಕಂ ಒಂದು ಸ್ತಂಭ ಅಂತ ನಮಗೆ ಗೊತ್ತಾಯ್ತು, ಸ್ತಂಭಕ್ಕೇನು ಆಧಾರ? ಪ್ರತ್ಯಕ್ಷ ಸಿದ್ಧಂ. ಮುಂದೆ ಅನುಮಾನ ಮಾಡ್ಬೇಕಾದ್ರೆ ಏನು ಮಾಡಬೇಕೀಗ? ಅದನ್ನು ಪಕ್ಷ ಮಾಡ್ಕೊಂಡು ಮಾತಾಡಬೇಕು ಮುಂದೆ ನಾವು. ಅನ್ಯಥ ಆಶ್ರಯಹೀನತಾ ಪ್ರಸಂಗ, ಪ್ರತ್ಯಕ್ಷ ಸಿದ್ಧವಾದ ವಸ್ತು ಬೇದರಿಗೆ ಒಂದು ವಸ್ತು ಕಾಣಿಸ್ತು, ನಾವು ಇಲ್ಲಿ ನೋಡಿ ಶುಕ್ತಿರಹಿತ ಜ್ಞಾನ ಬರಲ್ಲ ನಮಗೆ. ಎಲ್ಲಿ ಬರುತ್ತೆ? ಶುಕ್ತಿ ಅಂತ ಇರಬೇಕಲ್ಲಿ, ಅಲ್ಲಿ ಮಾತ್ರ ಗ್ರಹಿತ ಜ್ಞಾನ ಬರುತ್ತೆ, ಅವ್ರದ್ದು ಕಂಡು ಕಂಡ ಜ್ಞಾನ ಬರೋದಿಲ್ಲ. ಸೊ ಶುಕ್ತಿ ಸಪ್ಲೈ ಮಾಡಿದ್ದು ಯಾವುದು? ಪ್ರತ್ಯಕ್ಷ. ಶುಕ್ತಿಗೆ ಬೇಸಿಸ್ ಶುಕ್ತಿ ಅಂತ ಹೇಳೋದಕ್ಕೆ ಬೇಸಿಸ್ ಯಾವುದು? ಪ್ರತ್ಯಕ್ಷ. ರಹಿತ ಅಂತ ಹೇಳ್ಕೊಳ್ಳೋದಕ್ಕೆ ಏನು ಕಾರಣ ಆಯಿತು ಅಂತ ಪ್ರಶ್ನೆ. ಈಗ ರಹಿತ ಏನು ಕಾರಣ ಆಯಿತು ಅಂತ ಕೇಳಿದರೆ ದೋಷ ಕಾರಣ ಆಯಿತು. ಯಾವ ದೋಷ ಅದು? ದೂರಸ್ತತ್ವ ದೋಷ. ದೂರಸ್ತತ್ವ ದೋಷ ಮೊದಲೇ ದೂರ ಇರೋದು ಒಂದು ಕಾರಣ, ಸೂರ್ಯನ ಬಿಸಿಲು ಆ ಕಡೆ ಬಿದ್ದಿರೋದೊಂದು, ನಾವು ಕಣ್ಣು ಈ ಕಡೆ ಹೋಗೆಲ್ಲ ಕಾರಣ ಅದಕ್ಕೆಲ್ಲ. ಅರ್ಥ ಆಯ್ತಾ? ಈಗ ಅದಕ್ಕೆ ಒಂದು ಮೋಸ ಐತೆ ಹೊರತು, ಬಟ್ ಒಂದು ಮೋಸ ಅಲ್ಲೂ ಆಗಿಲ್ಲ. ಏನು ಮೋಸ ಆಗಿಲ್ಲ ಅಲ್ಲಿ? ಪ್ರತಿ ಇದಂ ರಜತಂ ಅಂತ ಶಕ್ತಿ ರಹಿತಮ್ ಅಂತ ತಿಳ್ಕೊಡೋದಿಲ್ಲ ಅವನು. ಏನು ತಿಳ್ಕೊಂಡ? ಇದಂ ಸುಳ್ಳಾಯ್ತಾ? ಇದಂ ಸುಳ್ಳಾಗಲೇ ಇಲ್ಲ. ಇವ್ರ ಪ್ರತ್ಯಕ್ಷ ಕೆಪಾಸಿಟಿ ಅಂದರೆ ಇವ್ ಕಂಡಿದ್ದೆಲ್ಲ ಸುಳ್ಳಲ್ಲ, ಅದರೊಳಗೆ ಒಂದು ಪಾರ್ಟ್ ಮಾತ್ರ ಸುಳ್ಳು. ಸೊ ಅನುಮಾನ ಹೊರಟೋಯ್ತು ಅವನಿಗೆ. ಈ ವಿಧತಂ ಮಿಥ್ಯಾ ಅಂತ ಹೇಳಿದಾಗ ಎಂಥ ಎಕ್ಸಾಂಪಲ್ ಕೊಟ್ಟರು ಕೂಡ ಒಂದು ಪಾರ್ಟ್ ಸುಳ್ಳಾಗಿದ್ದು ಫುಲ್ ಸುಳ್ಳಾಗಿಲ್ಲ ಅಂದಮೇಲೆ ಜಗ ಸುಳ್ಳು ಹೇಗಾಗತ್ತೆ ಈಗ? ಪ್ರತ್ಯಕ್ಷದಿಂದ ಕೂಡ ಸುಳ್ಳು ಅಂತ ಪ್ರೂವ್ ಮಾಡೋದು ಯಾವ ಅನುಮಾನವನ್ನು ತೆಗೆದಾಕ್ಲಿಕ್ಕಾಗಲ್ಲ. ಅದನ್ನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಏತೇನ ಅನ್ಯಥಾ ಆಶ್ರಯಹೀನತಾ ಪ್ರಸಂಗ ತಥಾ ಚ ಉಪಜೀವ್ಯತ್ವೇನ ಬಲವತ್ ಪ್ರತ್ಯಕ್ಷಂ ಕಥಂ ಉಪಜೀವಕತ್ವೇನ ದುರ್ಬಲ ಅನುಮಾನಂ ಸತಿ ವಿರೋಧೇ ನ ಬಾಧೇತಾ. ಇದು ವಾಕ್ಯ ಒಂದು, ಪ್ರಬಲ ದುರ್ಬಲ ಇನ್ನೊಂದು, ಉಪಜೀವ್ಯ ಉಪಜೀವಕ, ಉಪಜೀವ್ಯ ಉಪಜೀವಕ. ಉದಾಹರಣೆಗೆ ಈ ಬೈಕರ್ ಕಣ್ಣಿಗೆ ಕಾಣಿಸ್ತು ಹೊತ್ತಾನೆ, ಪ್ರತ್ಯಕ್ಷದಿಂದ ಕಾಣಿಸ್ತಿದ್ದು ತಡೀತಾ? ಸೊ ಇದು ಕಾಣಿಸ್ಲಿಕ್ಕೆ ಏನು ಆಧಾರ? ಪ್ರತ್ಯಕ್ಷ ಆಧಾರ. ಪ್ರತ್ಯಕ್ಷ ಏನಂತ ಕರಿತೇವೆ? ಉಪಜೀವ್ಯ ಪ್ರಮಾಣ ಅಂತ ಕರಿತೇವೆ. ಇದ್ರ ಕ್ವಾಲಿಟಿ ಬಗ್ಗೆ ಮಾತಾಡೋದು ಪ್ರತ್ಯಕ್ಷ ಸಾಧ್ಯ ಇಲ್ಲ. ಅದೇನು ಹೇಳುತ್ತದು? ಎಕ್ಸ್ಪರ್ಟ್ನ ಕರಿಬೇಕು ಅಂತ ಹೇಳುದು, ಒಪ್ಕೊಂಡ್ಬಿಡುತ್ತದೆ. ನನಗೆ ಗೊತ್ತಾ ಎಕ್ಸ್ಪರ್ಟ್ನ ಕರಿಬೇಕು ಮೈಕ್ ಅಂತ ಹೇಳೋದ್ರ ಬಗ್ಗೆ ನನಗೆ ಗ್ಯಾರಂಟಿ, ಅದ್ರ ಕ್ವಾಲಿಟಿ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಸೊ ಪ್ರತ್ಯಕ್ಷ ಸಿದ್ಧವಾದದ್ದು ಇದು, ಇದು ಪ್ರತ್ಯಕ್ಷ ಸಿದ್ಧವಾದದ್ದನ್ನು ಇವತ್ತಿನ ಬಗ್ಗೆ ಏನೇ ಉಳಿದವರು ಮಾತಾಡಿದ್ರು ಕೂಡ ಒಂದು ನೆಗೆಟ್ ಮಾಡಾಗಿಲ್ಲ. ಇದು ಮೈಕ್ ಬಂದು ನೆಗೆಟ್ ಮಾಡಾಗಿಲ್ಲ. ಅದಕ್ಕೇನದು? ಉಪಜೀವ್ಯ ಪ್ರಮಾಣ. ಇದು ಉಪಜೀವ್ಯ ಪ್ರಮಾಣ. ಹಾಲು ಕಾಣಿಸ್ತೆ ನಿಮಗೆ, ಹಾಲು ಕಂಡಿದ್ದು ಯಾವುದರಿಂದ? ಕಣ್ಣಿಂದ. ಅದ್ರ ಬಣ್ಣ ಕಂಡಿದ್ದು ಯಾವುದರಿಂದ? ಕಣ್ಣಿಂದ. ಸೊ ಉಪಜೀವ್ಯ ಪ್ರಮಾಣ ಪ್ರತ್ಯಕ್ಷ. ಪ್ರತ್ಯಕ್ಷ ಬರೀ ಹಾಲು ಕಾಣಲಿಲ್ಲ, ಫಸ್ಟ್ ಏನು ಕಾಣಿಸ್ತು ಅದ್ರ ಜೊತೆಗೆ? ಬಣ್ಣನೂ ಕಾಣಿಸ್ತು. ಸೊ ಹಾಲು ಕಾಣಿಸ್ತು, ಬಣ್ಣ ಕಾಣಿಸ್ತು, ಸತ್ಯ ಅಂತಲೂ ಕಾಣಿಸ್ತು. ಉಪಜೀವ ಪ್ರಮಾಣ ಅಂದರೆ ಯದ್ವಿನ ಯಸ್ಯ ನೋತ್ಥಾನಂ ತತ್ತಸ್ಯ ಉಪಜೀವ್ಯಂ. ಯದ್ವಿನ ಯಸ್ಯ ನ ಉತ್ಥಾನಂ ತತ್ತಸ್ಯ ಉಪಜೀವ್ಯಂ. ಯಾವುದಿಲ್ಲದೆ ಹೋದರೆ ಒಂದು ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲವೋ ಆ ಬೇಸಿಕ್ ಪ್ರೂಫ್ನ ಏನಂತ ಕರೀತಾರೆ? ಬೇಸಿಕ್ ಪ್ರೂಫ್, ಅದು ಉಪಜೀವ್ಯ ಪ್ರಮಾಣ ಅಂತ ಹೆಸರು. ಸೊ ವಿಮತಂ ಮಿಥ್ಯಾ ಅಂತ ಕರಿಬೇಕಾದರೂ ಕೂಡ ವಿಮತಂ ಇರತಕ್ಕಂಥ ಇದಂ ಇದೆಯಲ್ಲ, ಅದೇನು ಆ್ಯಕ್ಚುಯಲಿ ಉಪಜೀವ್ಯದ ಪ್ರತ್ಯಕ್ಷದಿಂದ ಸಿದ್ಧವಾಗಿರೋ ಅಂಶ ಅದು ತೆಗೆದಾಕಲು ಸಾಧ್ಯ ಇಲ್ಲ ಯಾರಿ ಕೈಲೂ ಕೂಡ. ಅದಕ್ಕೆ ಅದು ಅನುಮಾನಕ್ಕೆ ಎಷ್ಟೇ ಬೆಲೆ ಕೊಟ್ಟರು ಕೂಡ ಅದು ಇದು ಅಂತ ಹೇಳಿದ ಮಾತನ್ನು ತೆಗೆದಾಕ್ಬಿಟ್ರೆ ಅನುಮಾನಕ್ಕೆ ಬೆಲೆ ಇಲ್ಲ. ಉಪಜೀವ್ಯ ಪ್ರಮಾಣಕ್ಕೆ ವಿರುದ್ಧವಾದ ಮಾತಾಗತ್ತೆ, ಮಾತಾಡಬಾರದು. ಏತೇನ ವಾಚಾರಂಭಣಂ ನಾಣ್ಯೋ ಅಥೋಸ್ತಿ ದ್ರಷ್ಟ ಇತ್ಯಾದಿ ಶ್ರುತಿಯೋಪಿ ನಿರಸ್ತಾಹ. ಎಷ್ಟು ಶ್ರುತಿ ಬೇರೆ ಕೊಡ್ತೀನಿ ಅಂತಾರೆ. ಶ್ರುತಿ ಕೊಟ್ಟರು ಕೂಡ ಶ್ರುತಿಗಳ ಗತಿ ಏನಾಗುತ್ತೆ ಅಂದರೆ ಅನುಮಾನಕ್ಕೆ ಏನು ಗತಿ ಆಯಿತು? ಶ್ರುತಿಗೆ ಅದೇ ಗತಿಯಾಗು. ಇದು ಶ್ರುತಿ ಹೇಳಿದರೂ ಒಪ್ಪೋದಿಲ್ಲ. ಪ್ರತ್ಯಕ್ಷದಿಂದ ಪ್ರತ್ಯಕ್ಷದಿಂದ ಜಗತ್ ಸತ್ಯ ಅಂತ ಸಿದ್ಧ ಆಗಿರಬೇಕಾದ್ರೆ ಸುಳ್ಳು ಅಂತ ಹೇಳ್ತಕ್ಕಂಥ ವೇದವಾಕ್ಯ ಕೊಟ್ಟರು ಕೂಡ ನಾವು ಒಪ್ಪಕ್ಕೆ ತಯಾರಿಲ್ಲ. ವೇದ ಸುಳ್ಳು ಹೇಳುತ್ತಾ ಅಂತ ಕೇಳಿದರೆ ವೇದ ಸುಳ್ಳು ಹೇಳೋದಿಲ್ಲ, ಅರ್ಥ ಸರಿ ಮಾಡಿಕೊಂಡಿಲ್ಲ ಅಂತ ಅರ್ಥ ಅಷ್ಟೇ. ಅರ್ಥ ಆಯ್ತಾ? ಪ್ರತ್ಯಕ್ಷಸ್ಯ ನೋ ಅಸ್ತು ಪ್ರತ್ಯಕ್ಷಂ ಪ್ರತ್ಯಕ್ಷ ಪ್ರಪಂಚ ಸತ್ತಾ ಗೋಚರಂ ತಥಾಪಿ ಅನುಮಾನಾಗಮಾಭ್ಯಾಮೇವ ಬಾಧ್ಯತಾಂ ತಯೋ ನಿರವಕಾಶತ್ವ. ನೋಡಿ ಪ್ರಪಂಚ ಮತ್ತೇನು ಹೇಳಿದ ಅವನು? ಪ್ರತ್ಯಕ್ಷ ಬರೀ ವಸ್ತುನ ತೋರಿಸುತ್ತೆ ಅಂದ. ಆಮೇಲೆ ಏನು ಹೇಳಿದ? ನಾ ಸತ್ತಾ ತೋರಿಸುತ್ತೆ ಅಂದಮೇಲೆ ಆಯಿತು ಅದು ಆಗಲಿ ಅಂತ ಹೇಳಿದ. ಪ್ರತ್ಯಕ್ಷಂ ಪ್ರಪಂಚ ಸತ್ತಾಗೋಚರಂ ಅಸ್ತು ಅದು ಆಗಲಿ. ಆ ಸತ್ತಾಗೋಚರವಾಗಿ ಪ್ರತ್ಯಕ್ಷದಿಂದ ಸತ್ಯಾಗೋಚರವಾಗಿದ್ದರೂ ಕೂಡ ಅನುಮಾನ ಮತ್ತು ಆಗಮಗಳಿಂದ ಅವು ಯಾಕೆ ಬಾಧಿತವಾಗಬಾರದು ಅಂತ ಕೇಳಿದ. ಅರ್ಥ ಆಯ್ತಾ? ಯಾಕೆ ಅವು ಅವರಿಂದ ಯಾಕೆ ಬಾಧಿತ ಆಗಬಾರದು? ತಯೋ ನಿರವಕಾಶತ್ವ. ಅವು ನಿರವಕಾಶವಾದಂಥ ಅನುಮಾನ, ನಿರವಕಾಶವಾದ ಆಗಮ ಪ್ರತ್ಯಕ್ಷಕ್ಕಿಂತ ಪ್ರಬಲ ಆಗಬಾರದ ಅಂತ ಕೇಳಿದರೆ, ನಹಿ ವ್ಯಾಪ್ತಿ ಪಕ್ಷಧರ್ಮತಾವಾದ ಅನುಮಾನಂ ಶಕ್ಯತೆ ಸ್ವವಿಷಯಾತ್ ಪ್ರಚಾವಯಿತು ನಾಪಿ ಆಗಮ ಅಪೌರುಷೇಯತ್ವ. ಸರಿಯಾದ ಅನುಮಾನ ಏನು ತೆಗೆದಾಗ್ತೀರಾ? ಸಾಧ್ಯ. ಸರಿಯಾದ ವ್ಯಾಪ್ತಿ ಪಕ್ಷಧರ್ಮತ ಇದ್ದ ಮೇಲೆ ಅನುಮಾನ ಫೈನಲ್. ಅದೇ ರೀತಿ ಅಪೌರುಷೇಯ ಆಗ ವಾಕ್ಯ ಅಂದರೆ ಫೈನಲ್, ದೋಷನೇ ಇಲ್ಲ. ನಿಮ್ಮ ಪ್ರತ್ಯಕ್ಷ ಏನ್ರಿ ಲಿಮಿಟೆಡ್ ಅದು, ಪ್ರತ್ಯಕ್ಷ ತಗೊಂಡು ಏನು ಮಾಡ್ತೀರಿ, ಇವೆರಡು ಭಾರಿ ದೊಡ್ಡವು ಅಂತ ಹೇಳೋದಕ್ಕೆ ಬರ್ತಾನೆ. ಉಪಕ್ರಮಾಧಿಪೇರೇವ ಅವಗತ ತಾತ್ಪರ್ಯತ್ವಾಚ್ಯ, ಪ್ರತ್ಯಕ್ಷಂತೂ ಸಂಭಾವಿತ ದೋಷಂ ಅಪ್ರಮಾಣಮಪಿ ಭವಿತುಂ ಯುಕ್ತಂ, ಅವನು ವಾದ ಇದೆ. ಪ್ರತ್ಯಕ್ಷಂ ಸಂಭಾವಿತ ದೋಷ ದೋಷಂ, ಪ್ರತ್ಯಕ್ಷ ಅಂದರೆ ದೋಷದ ಪಾಸಿಬಿಲಿಟಿ ತುಂಬ ಜಾಸ್ತಿ ಇದೆ ಅದರ, ಆದ್ದರಿಂದಲೇ ಪ್ರತ್ಯಕ್ಷ ಬಗ್ಗೆ ಭಾರಿ ಗೌರವ ಕೊಡೋಕ್ಕೆ ಹೋಗಬೇಡಿ ನೀವು, ತಿಳೀತಾ? ಪ್ರತ್ಯಕ್ಷಕ್ಕೆ ತುಂಬ ಗೌರವ ಕೊಡಬಾರದು, ಅನುಮಾನಕ್ಕೆ ಜಾಸ್ತಿ ಕೊಡೋಣ, ಆಗಮಕ್ಕಂತೂ ಭಾರಿ ಜಾಸ್ತಿ ಕೊಟ್ಬಿಡ್ಬೇಕು ಅಂತ ಅವನು ವಾದ. ಮತ್ತೆ ಉಪಜೀವ್ಯ ಉಪಜೀವಕತ್ವ ನ್ಯಾಯ ವಿರೋಧ, ಉಪಜೀವ್ಯ ಉಪಜೀವಕ ಅಂತ ವ್ಯತ್ಯಾಸ ತೋರಿಸಿದೇವಿಲ್ಲ ಅಂದರೆ ಅದು ಒಪ್ಪೋದಿಲ್ಲ ನಾನು. ಅಭಿಸರ್ಪಣಾದಿ ಅಭಾವ ಲಿಂಗೇನ ನಾಯಂ ಸರ್ಪ ಇತ್ಯಾದಿ ಆಪ್ತವಾಕ್ಯೇನ ಚ ಉಪಜೀವಕೇನಾಪಿ ನಿರವಕಾಶೇನ ಸಾವಕಾಶಸ್ಯ ಉಪಜೀವ್ಯಶ್ಯಾಪಿ ಸರ್ಪಭ್ರಮಸ್ಯ ಪಾತದರ್ಶನಾತ್ ತತ್ರ ಇದಂತಾ ಮಾತ್ರ ಉಪಜೀವ್ಯ ಪ್ರವರ್ತನಾತ್ ಅದೋಷ ಇತಿ ಚೇತ್ ತರ್ಹಿ ಪ್ರಕೃತೇಪಿ ತಥಾ ಅಸ್ತು ಇತ್ಯತಃ ನಚ ಪ್ರತ್ಯಕ್ಷ ಸಿದ್ಧಂ ಮನ್ನೇನ ಕೇನಾಪಿ ಬಾಧ್ಯಂ ದೃಷ್ಟಂ. ಇದು ಆಚಾರ್ಯ ಫೈನಲ್ ಒಂದೊಂದು ಸ್ಟ್ರೋಕ್ ಇದ್ದಾಗೆ ಇವೆಲ್ಲ ಕೂಡ. ಪ್ರತ್ಯಕ್ಷ ಸಿದ್ಧವಾದ ಒಂದು ವಸ್ತುವನ್ನು ಬೇರೆ ಯಾವ ಪ್ರಮಾಣದನ್ನು ತೆಗೆದುಹಾಕಬೇಕು ಬರೋದಿಲ್ಲ, ಆಚಾರ್ಯ ಒತ್ತು ಕೊಟ್ಟು ಹೇಳ್ತಾರೆ. ಈಗ ಅವನು ಪ್ರತ್ಯಕ್ಷದಿಂದ ಸಿದ್ಧವಾದರೂ ಕೂಡ ಅನುಮಾನದಿಂದ ತೆಗಿತೇನೆ ಆಗಮನ ತೆಗಿತೇನೆ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ ಪ್ರತ್ಯಕ್ಷ ಸಿದ್ಧವಾದ ವಸ್ತುವನ್ನು ಬೇರೆ ಯಾವ ಪ್ರಮಾಣ ಕೂಡ ಏನು ಮಾಡೋಕ್ಕಾಗೋದಿಲ್ಲ, ತೆಗೆದುಹಾಕಿ ಬರೋದಿಲ್ಲ. ಶಿಕ್ತರಿದ್ದ ಕೇಸ್ ಕೊಡ್ತಾನು ತಕ್ಷಣ ಏನಂತೆ, ಪ್ರತ್ಯಕ್ಷನೇ ಅಲ್ಲದು. ಅರ್ಥ ಆಯ್ತಾ? ಈಗ ಪ್ರತ್ಯಕ್ಷನೇ ಅಲ್ಲದ್ದನ್ನು ಹೇಳಬಾರ್ದು ನೀವು. ಯಾವಾಗಲೂ ಪ್ರತ್ಯಕ್ಷ ಆಗಿರೋ ಭಾಗ ಇದಂ ಮಾತ್ರ ಅಲ್ಲಿ, ರೈತವ ಪ್ರತ್ಯಕ್ಷ ಭಾಗ ಅಲ್ಲ ಅದು. ಅದು ಯಾವುದ್ರ ಭಾಗ? ಅದು ನಾವು ಅವಸರ ಪಟ್ಟುಕೊಂಡ ತೀರ್ಮಾನ ಅಷ್ಟೇ, ಅದು ಬಾಧಿತ ಆಗಬಹುದು. ಆದರೆ ಶುಕ್ತಿಯನ್ನೇ ನೋಡಿ ಶುಕ್ತಿ ಅಂತ ಬಂದ ಜ್ಞಾನ ಏನು ಮಾಡಿದ್ರೂ ಬಾಧಿತವಾಗೋದಿಲ್ಲ. ರಜಿತವನ್ನು ರಜಿತ ಅಂತ ಬಂದ ಜ್ಞಾನ ಏನಾಗೋದಿಲ್ಲ, ಏನು ಮಾಡಿ ಬಾಧಿತ ಆಗೋದಿಲ್ಲ. ಅವನಿಗೆ ಈ ವ್ಯತ್ಯಾಸ ಗೊತ್ತಾಗಲಿಲ್ಲ, ಅವನಿಗೆ ಮೂರ್ನಾಲ್ಕು ಕಡೆ ಕನ್ಫ್ಯೂಷನ್ ಆಗಿದ್ದರಿಂದ ತೀರ್ಮಾನ ಮಾಡಿಕೊಂಡು ಪ್ರತ್ಯಕ್ಷ ಶುಕ್ತಿ ನೋಡಿದ, ರಜಿತ ಅಂತ ಕಾಣಿಸ್ತು ತಪ್ಪಾಯಿತು, ಹಗ್ಗ ತೊಡೆದ ಹಾವು ಅಂತ ತಿಳ್ಕೊಂಡು ಅದು ತಪ್ಪಾಯಿತು, ಕೊನೆ ತೀರ್ಮಾನ ಮಾಡಿದ ಪ್ರತ್ಯಕ್ಷ ಕಂಡದ್ದೆಲ್ಲ ತಪ್ಪು ಅಂತ ತೀರ್ಮಾನ ಮಾಡಿದ. ಅರ್ಥ ಆಯ್ತಾ? ಈಗ ಹೇಳಿ, ಒಂದ್ಸತಿ ಮದ್ರಾಸಿಗೆ ಹೋದ ಪಿಕ್ ಪಾಕೆಟ್ ಆಯಿತು, ಎಳೆಸಿ ಹೋದ ಪಿಕ್ ಪಾಕೆಟ್ ಆಯಿತು, ಅದು ಮದ್ರಾಸ್ನವರೆಲ್ಲ ಕಳ್ಳರು ಅಂತ ಹೇಳಿ. ಇವನು ಇವಳು ಲೂಸ್ ಆದರೆ ಅವ್ರೇನು ಮಾಡ್ತಾರೆ ಪಾಪ, ಎಷ್ಟೋದ್ರೆ ವ್ಯಾಪ್ತಿ ಮಾಡೋದೇ ಹಾಗೆ, ಮೂರ್ನಾಲ್ಕು ಕಡೆ ಆಗ್ತದಲ್ಲ, ಯಾವುದೋ ದೇವಸ್ಥಾನಕ್ಕೆ ಹೋಗಿದೆ ಎರಡು ಸರ್ತೆ, ಅಥವಾ ಏಕಾಶಿರೆ ಮಾಡ್ತಾರೆ ಒಂದೆರಡು ಸರ್ತೆ ಬಿದ್ದು ಬಿಡ್ತಾನೆ, ಏಕಾಶಿ ಮಾಡಿದ್ರೆ ಬಿದ್ದು ಬಿಡ್ತಾರೆ, ತೀರ್ಮಾನ ಮಾಡಿಬಿಡ್ತಾನೆ, ಏಕಾಶಿ ಮೇಲೆ ತೀರ್ಮಾನ ಹಾಕಿಬಿಡ್ತಾನೆ, ತಪ್ಪದು. ಯಾವ ವ್ಯಾಪ್ತಿ ಇಲ್ಲ ಅವನಿಗೆ, ಅವ್ನು ವ್ಯಾಪ್ತಿ ಏನು ಮಾಡಿದ್ದಾನೆ, ತಾನು ಬಿದ್ದಿದ್ದು ಕರೆಕ್ಟು, ಯಾವ್ದ್ರ ಮೇಲೆ ಎಕ್ಸ್ಟೆಂಡ್ ಮಾಡಬಾರ್ದು ಅದನ್ನು, ಅದ್ರ ಮೇಲೆ ಎಕ್ಸ್ಟೆಂಡ್ ಮಾಡಬಾರ್ದು. ಎರಡು ಪ್ರತ್ಯಕ್ಷ ತಪ್ಪಾಯಿತು ಒಪ್ಪಣಂತೆ, ಎಲ್ಲ ಪ್ರತ್ಯಕ್ಷ ತಪ್ಪಾಗಿದೆ ಹಾಗಿದ್ರೆ, ಊಟ ಮಾಡ್ತೀವಿ ತಪ್ಪಾಗಿದೆಯಾ ಅಲ್ಲಿ, ಊಟ ಮಾಡ್ತೀವಿ ಅಂಗಡಿಯಲ್ಲಿ ಬಡಂಗಾರ ತಗೋದು ತಪ್ಪಾಗಿದೆಯಾ ಅಲ್ಲಿ, ಇವ್ರು ಮಾತು ಕೇಳ್ಕೊಂಡು ಯಾರು ಪ್ರತ್ಯಕ್ಷ ಅವರು ಬಿಟ್ಟಿದ್ದಾರಾ? ಇನ್ನೂ ವಿಚಾರ ಮಾಡಿದರೆ ನಿತ್ಯ ಜೀವನದಲ್ಲಿ ಪ್ರತ್ಯಕ್ಷ ಕೈ ಕೊಟ್ಟಿರೋದು ಹೌದು, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಪ್ರತ್ಯಕ್ಷ ಕೈ ಕೊಟ್ಟಿರೋ ಕೇಸ್ ಜಾಸ್ತಿನೋ, ಕೈ ಕೊಡದೇ ಇರೋ ಕೇಸ್ ಜಾಸ್ತಿನೋ? ಕೊಡದೇ ಇರೋ ಜಾಸ್ತಿ. ಇವ್ರು ತಪ್ಪಿದ್ದು ಒಂದೆರಡು ಎಕ್ಸೆಪ್ಷನ್ ತೊಗೊಂಡ್ಬಿಟ್ಟು ಮಾಡಿದ ಅರ್ಥ, ಮದ್ರಾಸಿಗೆ ಹೋಗಿ ಎಷ್ಟು ಜನ ಸುರಕ್ಷಿತ ಬಂದಿಲ್ಲ ಆಗಿದ್ರೆ, ಒಂಚೂರು ಕಳ್ತನಾಗದ ಬಂದವರಿಲ್ವೇನು ಆಗಿದ್ರೆ, ನೀನೊಬ್ಬರು ಹಾಗೆ ಮಾಡಿಕೊಂಡ್ರೆ ನೀನು ಬೇಜವಾಬ್ದಾರಿ ಮನುಷ್ಯ ಅಂತ ಆಯ್ತೆ ಹೊರತು, ಗೊತ್ತಾಯ್ತಾ? ಅದನ್ನು ಬೈಲಕ್ಕೆ ಸಾಧ್ಯ ಇಲ್ಲ. ಅದು ಮಾಡಿದ ಏನಾಗುತ್ತೆ, ಅದಕ್ಕೆ ವಿವೇಕ ಇಲ್ಲ ಅಂತ ಅರ್ಥ. ಸಬ್ಜೆಕ್ಟಿವ್ ಅಪ್ರೋಚ್, ಸಬ್ಜೆಕ್ಟಿವ್ ಅಪ್ರೋಚ್ ಅಂದ್ರೆ ಏನು? ತನ್ನ ಕಣ್ಣಿಗೆ ತೋಚಿದ್ರೆ ಮಾತಾಡೋದಷ್ಟೇ. ಕಾಮಾಲೆ ರೋಗದವನಿಗೆ ಯಾವ್ದು ಕಂಡ್ರೆ ಹಳದಿ ಕಂಡ್ರೆ ಅದು ಅವನ ತಪ್ಪೇ ಹೊರತು ಯಾವ ವಸ್ತುನೂ ಹಳದಿ ಇರೋದೇ ಇಲ್ಲ, ತಿಳಿತಾ? ಅದು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಪ್ರತ್ಯಕ್ಷ ಕೈ ಕೊಡುತ್ತೆ ಅಂತ ವಾದ ಇಟ್ಕೊಂಡಿದ್ದಾನೆ, ತುಂಬ ತಪ್ಪು ವಾದ. ಅದು ಆಚಾರ್ಯ ಅವರ ಜೊತೆ ಎಲ್ಲ ತೋರಿಸ್ತಾರೆ. ತನ್ನ ಅನುಭವ ಜಗತ್ತಿನ ಎಲ್ಲರ ಅನುಭವವನ್ನು ತೆಗೆದು ಹಾಕಿಬಿಡ್ತಾರೆ, ಅದನ್ನು ಖಂಡನೆ ಮಾಡ್ತಾರೆ. ನಾಳೆಯಿಂದ ಆ ಭಾಗ ಅದನ್ನು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಪ್ರತ್ಯಕ್ಷ ಸ್ಟ್ರೆಂತ್ ಎಷ್ಟೇ ಎಂಬುದನ್ನು ಜಗತ್ತಿನ ಇತಿಹಾಸದಲ್ಲಿ ಯಾರು ಅನಲೈಸ್ ಮಾಡಿದ್ದಿಲ್ಲ. ಅದನ್ನು ಆಚಾರ ಮಾಡಿ ತೋರಿಸ್ತಾರೆ ಎಷ್ಟು ದೊಡ್ಡದು ಪ್ರತ್ಯಕ್ಷ ಅಂತ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾ ಹಿತರತಸ್ಯ.